ಸದಮಂ ಪರಮಾಪಿ ತುಷ್ಟ. ಸುಂದರಕಾಂಡದ ನಿರ್ಣಯದ ಕೊನೆಯ ಶ್ಲೋಕ. ಅದೇ ರೀತಿ ವೇದವ್ಯಾಸರು ಮಾಡಿದರಂತೆ, ಸಹಭೋಗ ಮನನ್ಯ ಲಭ್ಯವಸ್ಮೈ ಅಂತ ಹೇಳಿದ್ದಾರೆ. ಬೇರೆ ಯಾರಿಗೂ ಕೊಡದೇ ಇದ್ದಂತಹ, ಅದಕ್ಕೆ ನಶುಕೋಪಿ ಲಾಲನಂ ಅಂತ ಹೇಳಿದ್ದಾರೆ. ಶುಕಾಚಾರ್ಯರಿಗೂ ಕೊಟ್ಟಿಲ್ಲ, ಸ್ವಂತ ಮಗನಿಗೆ, ಆಚಾರ್ಯರಿಗೆ. ನಿಜವಾದ ಮಗ ಇವರೇ, ಅವರ ಹೆಸರಿಗೆ ಮಗ, ನಿಜವಾದ ಮಗ. ಪ್ರಾಣಾದ್ ವಾಯುರಜಾಯತ, ಪುರುಷ ಸೂಕ್ತದಲ್ಲಿ ಬಂದ ಮಗ ಇವರೇ ಮಧ್ವಾಚಾರ್ಯರೇನೆ. ಇವರಿಗಂತ ಆಲಿಂಗನವನ್ನು ಕೊಟ್ಟು ಅಪೂರ್ವವಾದ ಅನುಗ್ರಹವನ್ನು ಮಾಡಿದರಂತೆ. ಆಮೇಲೆ ಹೇಳ್ತಾರೆ ಮಧ್ವಾಚಾರ್ಯರೇ, ನೀವೇನೋ ಇನ್ನು ಬರದಾಯ್ತು, ಬ್ರಹ್ಮಸೂತ್ರ ಭಾಷ್ಯ ಬರದಾಯ್ತು, ಇನ್ನೊಂದು ಗ್ರಂಥ ಬರೀಬೇಕಾಗಿದೆ ಅಂತ ಹೇಳ್ತಾರೆ. ಯಾವಷ್ಟು ಕೆಲಸ ಮಾಡೋರನ್ನು ಕಂಡ್ರೆ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅಂತಾನೆ ಇರ್ತಾರೆ, ಬಿಟ್ಟರೆ ನಾಳೆಯಿಂದ ಬರಬಾರ ಅಂತ ಹೇಳಿಬಿಡ್ತಾರೆ. ಆಚಾರ್ಯ ಕೆಲಸ ಮಾಡ್ತಾರ, ಇನ್ನೊಂದು ಮಾಡಬೇಕಾಗಿದೆ ನೀವೀಗ ಏನು ಅಂತ ಕೇಳಿದರೆ, ಪರಾಶರ್ಯಃ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ವ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ. ನೀವು ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಬರೆಯಬೇಕು ಅಂತ ಹೇಳುತ್ತಾರೆ. ಇದು ಬಹಳ ಮುಖ್ಯವಾದ ಸಂದೇಶ ಇದು ಒಂದು. ಅದಕ್ಕೆ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವ ಅಂತ ಹೇಳಬೇಕಾದ್ರೆ, ಕೃತವಾನ್ ಭಾರತಾರ್ಥ ಪ್ರಕಾಶಂ. ಈ ಸರ್ತಿ ಹೋದಾಗ ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೀಬೇಕು. ಬ್ರಹ್ಮಸೂತ್ರಗಳು ಸೂತ್ರಗಳು, ಸಕಲ ವೇದಗಳ ವ್ಯಾಖ್ಯಾನ, ಅದು ಉತ್ತಮಾಧಿಕಾರಿಗಳಿಗೆ ಸಾಧ್ಯ, ಅದಕ್ಕೆ ಭಾಷ್ಯ ಬರೆದಿದ್ದೀರಿ. ಆದರೆ ಜನಸಾಮಾನ್ಯರಿಗೆ ಪಠ್ಯಪುಸ್ತಕ ಅಂದರೆ ಬ್ರಹ್ಮಸೂತ್ರಗಳಲ್ಲ. ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಭಾಗವತದ ಮಾತದ ಒಂದು. ಜನಸಾಮಾನ್ಯರು, ಹೆಂಗಸು ಮೊದಲಾದವರೂ ಕೂಡ ಜ್ಞಾನದ್ವಾರ ಮೋಕ್ಷಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಒಂದು ಗ್ರಂಥ ಬೇಕು ಅಂತೇಳಿ ಬರೆದ ಗ್ರಂಥವೇ ಶ್ರೀಮನ್ ಮಹಾಭಾರತ. ಆದರೆ ಅದು ಅರ್ಥ ಆಗ್ತಾ ಇಲ್ಲ ಜನಗಳಿಗೆ, ಪರವಾಗಿಲ್ಲ, ಅಪಾರ್ಥ ಆಗ್ತಾ ಇದೆ. ಅದು ಬಹಳ ಮುಖ್ಯ. ಅಪಾರ್ಥ ದ್ರೌಪದಿ ವೈಜ್ಞನ ಗಂಡನರು ತಲೆ ಕೆಟ್ಟ ಹೋಗಬೇಕಲ್ಲ ಜನಗಳಿಗೆ. ಪುಣ್ಯಕ್ಕೆ ಮಹಾಭಾರತ ಓದಿಲ್ಲ ಬಹಳ ಜನ, ಇವತ್ತು ಓದಿಬಿಟ್ಟು ಎಷ್ಟು ಮದುವೆ ಆಗ್ತಾರೋ ಲೆಕ್ಕನೇ ಇಲ್ಲ. ದ್ರೌಪದಿನೇ ಆಗಲಿ ಅದಕ್ಕಾಗಬಾರದು ಅಂತ ತಿಳ್ಕೊಂಡು ಪಜಿತಿ ಬಂದ್ಬಿಡ್ತದೆ. ಆಮೇಲೆ ಎಂತ ಏನ್ ಮಾಡ್ಬೇಕು ಇದಕ್ಕೆಲ್ಲ? ಭೀಮಸೇನ ಹೊಟ್ಟೆಬಾಕ ಏನ್ ಮಾಡ್ಬೇಕು ಇದಕ್ಕೆ? ಕೃಷ್ಣ ನವನೀತ ಚೋರ ಮಾಡಿದ, ಗೋಪೀಜನ ಜಾರ, ಹಿಂದಿಲ್ಲ ಮುಂದಿಲ್ಲ, ತಾರತಮ್ಯ ತೆಲಕಾಗ ಕಾಣಿಸ್ತಾ ಇದೆ. ಅರ್ಜುನ ಕಡಿಮೆ, ಇಂದ್ರದೇವರ ಅವತಾರ ಗೆದ್ದ, 10,000 ಸೋತು ಬಿಟ್ರು. ಹೇಗೆ ಅರ್ಥ ಮಾಡೋದು ಇದಕ್ಕೆಲ್ಲ ಕೂಡ? ಎಂಥ ಧರ್ಮರಾಜ? ಧರ್ಮರಾಜ ಜೂಜಾಡ್ತಾನೆ, ಜೂಜಾಡಲ್ಲ ಧರ್ಮರಾಯರಾಗಕ್ಕಾಗತ್ತ? ಈ ಮಧ್ಯೆ ಧರ್ಮರಾಜ ಜೂಜಾಡ್ತಾನೆ, ಹೇಗೆ ನಂಬೋದು? ಏನು ಹಿನ್ನೆಲೆ ಏನು ಅದಕ್ಕೆಲ್ಲ ಕೂಡ? ಯಾರು ಹೇಳಬೇಕಾಗಿತ್ತು? ಅದಕ್ಕೇನೆ ಧನ್ಯಂ ಸಾಕ್ಷಾದೇನಂ ಧನ್ಯಂ ಭುವನೇ ಮನ್ಯಮಾನಃ. ಬೇರೆ ಯಾರಿಗೂ ಸಾಧ್ಯ ಇಲ್ಲ, ನಿಮಗೆ ಮಾತ್ರ ಸಾಧ್ಯ. ನಿರಪೇಕ್ಷೋ ಗುಣೈ ಪೂರ್ಣ ಧನ್ಯಯಿತ್ಯಭಿಧೀಯತೆ. ಧನ್ಯ ನೀವು ಒಬ್ಬರೇ ಅಂದ್ರೆ ಅದಕ್ಕೆ ಡೆಫಿನೇಷನ್ ಇದೆ. ಯಾರು ಧನ್ಯರು? ಬೇಕ ಅರ್ಹತೆ ಪೂರ್ಣ ಇದ್ದವರನ್ನ ಧನ್ಯರು ಅಂತ ಕರೀತಾರೆ. ನಿರಪೇಕ್ಷ ಗುಣೈ ಪೂರ್ಣ ಅಂದ್ರೆ 100% ಎಲಿಜಿಬಲ್ ಅಂತ ಅರ್ಥ. ನೀವೊಬ್ಬರೇ ಸಮರ್ಥ, ಅದಕ್ಕೆ ನೀವು ಬರೀರಿ. ಯಾತಕ್ಕೆ ಅಂದ್ರೆ, ಯಾತಕ್ಕೆ ಸಮರ್ಥರು ಅಂದ್ರೆ, ಮಹಾಭಾರತದ ನಾಯಕ ಶಿರೋಮಣಿ ಯಾರು? ಭೀಮ. ಆ ಭೀಮನೇ ನೀವು, ಅದಕ್ಕೆ ನೀವು ಬರೀರಿ ಅಂತ ಹೇಳ್ತಾರೆ. ಮೋರ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ನೀವು ಕೊಡಬೇಕು. ಇವತ್ತು ನಾನು ಕೃಷ್ಣ, ಕೃಷ್ಣನಾದ ಮಹಾಭಾರತ ಬರದೆ, ಭೀಮನಾದ ನೀವು ತಾತ್ಪರ್ಯ ನಿರ್ಣಯ ಬರೀಬೇಕು, ಆಗ ಸರಿ ಹೋಗ್ತದೆ ಅಂತ ಹೇಳಿದ ತಕ್ಷಣ ಆಚಾರ್ಯರು ಬರೆದ ಗ್ರಂಥವೇ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಇದು ಮಹಾಭಾರತದ ನಿರ್ಣಯದ ಅತ್ಯದ್ಭುತವಾದಂತಹ ಒಂದು ಹಿರಿಮೆ. ಅದನ್ನು ಓದಿ ಆಚಾರ್ಯ ಹೇಳುತ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ಪಚಾರಿ. 5,000 ಶ್ಲೋಕದಿಂದ ಹೆಚ್ಚು ದೊಡ್ಡ ಗ್ರಂಥ ಅದು ಒಂದು. ಇಡೀ ನಮ್ಮ ಇತಿಹಾಸದೊಳಗೆ ಆಚಾರ್ಯರ ಮಹಾಭಾರತ ಆದ ಮೇಲೆ ಅದರ ಮೇಲೆ ರಚಿತವಾದ ಗ್ರಂಥಗಳಲ್ಲಿ ಆಚಾರ ನಿರ್ಣಯ ಒಂದೇ ನಿರ್ಣಯ. ಅದು ಒಂದು ನಿರ್ಣಯ ಅಲ್ಲ, ಅದು ಒಂದೇ ನಿರ್ಣಯ. ಮಹಾಭಾರತ ಬರೆದ ವೇದವ್ಯಾಸರು ವೇದವ್ಯಾಸರಾದರೆ, ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದ ಶ್ರೀಮದಾಚಾರ್ಯರು ಅಭಿನವ ವೇದವ್ಯಾಸರು. ಇನ್ಯಾರು ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವರೊಬ್ಬರಿಗೆ ಸಾಧ್ಯ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ. ರುಜುಗಳ ಹೊರತು ಬೇರೆಯವರು ಮಹಾಭಾರತ ಪೂರ್ತಿ ಅರ್ಥ ಆಗೋದಿಲ್ಲ. ಗಣೇಶನಿಗೆ ಅರ್ಥ ಆಗ್ತಿದ್ದಿಲ್ಲಂತೆ, ಗಣೇಶ ಯೋಚನೆ ಮಾಡ್ತಾ ಕೊಡ್ತಿದ್ದ. ಆಚಾರ್ಯ ಯೋಚನೆ ಮಾಡೋ ಪ್ರಸಂಗನೇ ಇಲ್ಲ. ಆಲೋಚನೆ ಸರ್ವ ವಿಷಯ ಮೃಜೋಗಿ ಜ್ಞಾನಂ ಈಶ್ವರಾದನ್ಯತ್ರ. ಆ ಕೆಲಸ ಮಾಡಿದ್ದಾರೆ ಆಚಾರ್ಯರು. ಅಂತ ತಾತ್ಪರ್ಯ ಓದಕ್ಕೇನಾಗಿದೆ ನಮಗೆ? ಅನುವ್ಯಾಖ್ಯಾನ ಬರೋದಿಲ್ಲ, ಬ್ರಹ್ಮಸೂತ್ರ ಭಾಷೆ ಇಲ್ಲ, ಅದು ಬರೋದಿಲ್ಲ ಅಂತ ಆಯ್ತೇ ಹೊರತು, ಒಂದಾದ್ರೂ ಬರೋದಿದೆ ಅಂತ ಅನ್ಕೋಬೇಕಲ್ಲ. ಕೊನೆ ಪಕ್ಷ ಊಟ ಕೂತಾಗ ಯಾವ ಕಷ್ಟದ್ದಿರುತ್ತೆ, ತಿನ್ನೋ ಹಲ್ಲು ಬೇರೆ ಹೋಗ್ಬಿಟ್ಟಿರುತ್ತೆ, ಪಾಪ ನೋಡ್ತಾನೆ, ಮತ್ತೆ ನೆನೆ ಇಟ್ಕೊಂಡು ಟ್ರೈ ಮಾಡ್ತಾನೆ, ಸ್ವಲ್ಪ ಸಾರ ನೆನೆ ಇಟ್ಕೊಂಡು ಟ್ರೈ ಮಾಡ್ತಾನೆ. ಇವತ್ತು ಆ ರೀತಿ ನೆನೆ ಇಟ್ಕೊಂಡು ನೆನೆಸ್ಕೊಂಡ್ರೆ ಬರುತ್ತೆ, ನೆನೆ ಇಟ್ಟರೆ ಬರುತ್ತೆ, ನೆನೆಸ್ಕೊಂಡ್ರೆ ಬರುತ್ತೆ. ಬಹಳ ಸತ್ತ ನೆನೆಸ್ಕೊಂಡ್ರೆ ಅರ್ಥ ಆಗುತ್ತೆ, ಸ್ವಲ್ಪ ನೆನೆಸ್ಕೊಳ್ಳೇ ಬಾರುತ್ತಿರುವ ಏನ್ ಮಾಡ್ಬೇಕು ಈ ಮತ್ತೆ? ಇನ್ನೊಂದು ಅದು ಬರುತ್ತಾ ಇದು ಬರುತ್ತಾ, ಇದ್ರಲ್ಲಿ ಮೆತ್ತೊಂದು ಆರಿಸಿ ಹಾಕಿ ಅಂತ ಹೇಳ್ತಾರೆ. ಅದರಲ್ಲೇ ಸ್ವಲ್ಪ ಆ ಮೆತ್ತೊಂದು ಆರಿಸಿ ಹಾಕಿ ಏನೋ ಮಾಡಿ ವಿಶ್ವ ಪ್ರಯತ್ನ ಮಾಡ್ತಾನೆ ತಿನ್ಬೇಕು ಅಂತ ಹೇಳಿ. ತಿನ್ಲಿಕ್ಕೆ ವಿಶ್ವ ಪ್ರಯತ್ನ ಮಾಡೋ ಹಾಗೆ ತಿಳಿಲಿಕ್ಕೆ ಯಾಕೆ ವಿಶ್ವ ಪ್ರಯತ್ನ ಮಾಡಬಾರದು? ತಿಂದ್ರೆ ದೇಹ ಉಳಿತದೆ, ತಿಳಿದ್ರೆ ಪ್ರಾಣ ಉಳಿತದೆ, ಅದು ಬಹಳ ಮುಖ್ಯ. ಅದಕ್ಕೆ ಆಚಾರ್ಯ ತಾತ್ಪರ್ಯ ಕಥೆ ಹೇಳಿದ್ರೆ ಹೇಳ್ತಾರೆ ಆಚಾರ್ಯರು. ಏನು ಶೈಲಿ ಗೊತ್ತಾ, ತಾತ್ಪರ್ಯದ ಶೈಲಿ ಓದ್ತಿದ್ರೆ ಮೈ ಮರೆತು ಬಿಡ್ತಾರೆ ಅಂತ ಶ್ಲೋಕಗಳು. ಮತ್ತೆ ಅರ್ಥನೋ ಸುರಿ ಮಳೆ, ಆಚಾರ್ಯರು ಅಂತ ಬರವಣಿಗೆ ಏನು ಸರಳ ಶೈಲಿ, ಏನು ಓಟ. ಗಂಗಾ ನದಿ ನಿಲ್ಲಬಹುದು, ಆಚಾರ್ಯ ಮಾತ್ರ ನಿಲ್ಲೋದಿಲ್ಲ. ನಿರರ್ಗಳವಾದಂತಹ ಪ್ರವಾಹ, ಗಂಗಾ ಪ್ರವಾಹ ಮೀರಿಸಿದಂತಹ ಬರವಣಿಗೆ. ಒಂದೊಂದು ಛಂದಸ್ಸೇನು, ವೈಶಿಷ್ಟ್ಯ ಏನು, ನಿರೂಪಣೆ ಏನು, ನಿರ್ಣಯ ಏನು, ಕಥಾ ಸಂಗ್ರಹ ಏನು, ದೇವ್ರಮೇ ವರ್ಣನೆ ಮಾಡೋದೇನು, ಏನಂತ ಹೇಳಬೇಕದ್ರೊಳಗೆ. ಇತಿಹಾಸ ಪುರಾಣಾಬ್ಧೇಹೆ ಭವಚಿತ್ತಾದ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ತ್ರಿಕುಮಡಿತಾತರು ವರ್ಣನೆ ಮಾಡಿದ್ರು ಅಂತ ನಾರಾಯಣ ಪಂಡಿತರು ಬರೀತಾರೆ. ಅದು ಅಮೃತ ಅಂತ ಹೇಳುತ್ತಾರೆ. ಸುಧಾ ಅದು ಒಂದು. ಇವತ್ತು ನಮಗೆಲ್ಲ ಸಿಗ ಸುಧಾ, ಆವ ಸುಧಾ ನಮಗೆ ಸಿಗೋದಿಲ್ಲ. ಅಮೃತ ಇದು ನಮಗೆಲ್ಲ ಸಿಗತಕ್ಕಂಥ ಸುಧಾ, ಅದರಿಂದ ಮೋಕ್ಷ ಆಗೋದಿಲ್ಲ, ಅದರಿಂದ ಮೋಕ್ಷ ಆಗುತ್ತೆ. ಮತ್ತೆ ಯಾವ ಸಜ್ಜನ ತಾನೇ ಇದನ್ನು ಓದೋದಿಲ್ಲ, ಯಾವ ಸಜ್ಜನ ತಾನೇ ತಿಳಿಯೋದಿಲ್ಲ ಅಂತ ಅವ್ರು ಹೇಳುತ್ತಾರೆ. ತಿಳಿದಿಲ್ಲ ಅಂದ್ರೆ ಸಜ್ಜನರಲ್ಲ ಅಂತ ಪ್ರೂವ್ ಮಾಡ್ಕೊಂಡಾಗಷ್ಟೇ. ಸಜ್ಜನರು ಹಂಚಿಕೊಳ್ಳೋಕ್ಕಾದ್ರೂ ಅದನ್ನು ಓದಬೇಕು ಕೊನೆ ಪಕ್ಷ. ಅದಂಥ ಪವಿತ್ರವಾದ ಗ್ರಂಥ. ಅಲ್ಲಿ ಕಥೆ ಒಂದ್ಸರಿ ಓದಿದ ಮೇಲೆ ನಿಮಗೆ ಪುರಾಣಗಳ ಬಗ್ಗೆ ಮಹಾ ಸಂಶಯ ಬರೋದೇ ಇಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ, ಗ್ರಂಥಮಾಲಿಕಾ ಸ್ತೋತ್ರದ ಮಾತದ ಒಂದು. ದಾಸರಾಜರು ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ಓದಿ ಸಂಶಯ ಪರಿಹಾರವಾಗ್ತದೆ. ಅಂತಿಂತ ಸಂಶಯ ಅಲ್ಲ, ಎಲ್ಲಾ ಸಂಶಯನೂ ಕೂಡ ಪುರಾಣ ಪ್ರಪಂಚದ ಸಂಶಯ, ಎಲ್ಲಾ ಪ್ರಪಂಚದ ಸಂಶಯನೂ ನಾಶವಾಗ್ತವೆ. ಅಜಾತಕ್ಕೆ ವೈಯಕ್ತಿಕ ಸಮಸ್ಯೆ ಪರಿಹಾರ ಆಗ್ತವೆ ಅಂತ ಹೇಳ್ತಾರೆ. ವೈಯಕ್ತಿಕ ಸಮಸ್ಯೆ, ನಮಗೆ ಮದುವೆ ಆಗಬೇಕಾ, ಮದುವೆ ಆಗುತ್ತೋ ಇಲ್ಲೋ, ಜಾತಕ್ಕೆ ಕೂಡಿ ಬರುತ್ತೋ ಇಲ್ಲೋ, ಅದ್ರ ತಲೆ ಕೆಸ್ಕೋಬೇಡಿ, ತಾತ್ಪರ್ಯ ನೋಡಿ ಸಿಕ್ಬಿಡಿ, ರೆಡಿಮೇಡ್ ಆನ್ಸರ್. ಇವತ್ತು ಬಹುಶಃ ಜಗತ್ತೆ ಅಂತ ಒಂದು ಗ್ರಂಥ ಮತ್ತೊಂದಿಲ್ಲ. ಎಲ್ಲಾ ಸಮಸ್ಯೆಗೂ ಪ್ರಾಬ್ಲಮ್ ಸಾಲ್ವ್, ಸೊಲ್ಯೂಷನ್ ಅಂದ್ರೆ ಏನರ್ಥ ಅದಕ್ಕೆ? ಪ್ರತಿಯೊಬ್ಬರು ಕೂಡ ಮ್ಯಾಜಿಕ್ ನೋಡಿ ನೀವು ಅದನ್ನ, ಆ ರೀತಿ ಕೆಲಸ ಆಗುತ್ತೆ. ಮತ್ತೆ ತಾತ್ಪರ್ಯದ ಬಗ್ಗೆ ಹೆಚ್ಚಳದಕ್ಕೆ ಹೋಗೋದಿಲ್ಲ. ಇವತ್ತು ನೆನೆಸ್ಕೋಬೇಕು ನಾವು ಇಲ್ಲಿ, ಇವತ್ತೇನಾದರೂ ವಿದ್ಯಾಪೀಠದಲ್ಲಿ ಇಷ್ಟು ದೊಡ್ಡ ಜ್ಞಾನ ಕಾರ್ಯ ನಡೀತಾ ಇದೆ ಅಂತ ಕೇಳಿದ್ರೆ ಅದು ವಿದ್ಯಾಮಾನ್ಯ ತೀರ್ಥರ ಪರಿಶ್ರಮದ ಫಲ ಅದು. ಅದು ಅವ್ರು ನಾಂದಿ ಹಾಡಿದರು ಅಪೂರ್ವವಾದ ರೀತಿಯಲ್ಲಿ, ಜನಗಳು ಕೇಳಬೇಕು ಕೇಳಬೇಕು ಅಂತ ಭಾರಿ ಕಳಕಳಿ ಇದ್ದಂತಹ ಮಹಾಪುರುಷರವರು. ಅವರು ರಥ ಮಾಡಿದ್ರಲ್ಲ, ರಥ ಕಾಲಕ್ಕೆ ಕೃಷ್ಣ ಚಿನ್ನದ ರಥ ಮಾಡಿಸ್ಬೇಕಲ್ಲ ಅಂತ ಕೇಳಿ ಜನ ಸಾಕಷ್ಟು ಹುಚ್ಚಾ ಬಟ್ಟೆ ಮಾತಾಡಿದ್ರು. ನಮ್ಮ ಜನಕ್ಕೆ ಮಾಡೋದಕ್ಕೆ ಬರೋದಿಲ್ಲ, ಬಯೋದು ಬಿಡೋದಿಲ್ಲ, ಅದು ಪದ್ಧತಿ ಜನಗಳದು, ಏನೇನೋ ಆಕ್ಷೇಪಣೆ ಮಾಡಿದ್ರು. ಆಗ ಅವರು ಯಾರು ಕೇಳಕ್ ಹೋಗ್ಲಿಲ್ಲ, ದೇವ ಆಚಾರನೆ ಕೇಳಬೇಕಷ್ಟೆ. ಆಚಾರ ಮಾತಾಡುವಾಗ ನಿರ್ಣಯ ಮೂಲಕ ಮಾತಾಡೋದು ತೆಗೆದ್ರೆ ಎಂತ ಕನಸ ಬರಬೇಕು ಗೊತ್ತಾ? ರಥ ಓಡಿಸಿದ ಪ್ರಸಂಗನೇ ಬರಬೇಕಾದ್ರೊಳಗೆ ನನ್ ನಡೆದೋಯ್ತು, ನಿರ್ವಿಗ್ರಹ ನಡೆದೋಯ್ತು, ನಡೆದು ಮತ್ತೆ ಇನ್ನು ಮುಂದೆ ಹೋಯ್ತು. ಆಗಿನ ಕಾಲಕ್ಕೆ 2 ಕೋಟಿ ಕೋಟಿಯರು ಸಾಮಾನ್ಯವಾಗಿ, ಈ ಸ್ವಲ್ಪ ಕಡಿಮೆ ಆಗಿದೆ. 10-20 ವರ್ಷಗಳ ಹಿಂದೆ ಆ ರೀತಿ ಇರಲಿಲ್ಲ, ಲಕ್ಷಗಟ್ಟಲೆ ಯೋಚಿಸಿಕೊಂಡು ಕಷ್ಟ ಇತ್ತು. ಅದು ಕೋಟಿ ಗಟ್ಟಿಗೆ ಸಲೀಸ ಮೊದಲೇ ಆಗಬೇಕು ಅನ್ಕೊಂಡಿದ್ರೆ ಮೊದಲೇ ಆಗೋಗ್ಬಿಡ್ತು. ಆದ್ರಿಂದ ಎಷ್ಟು ಕೆಲಸ ಆಗಿದೆ ಅವ್ರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಹೇಳುತ್ತೇನೆ ಅಂದ್ರೆ, ನಿಜವಾದ ನಮಗೆ ಸಮಸ್ಯಾ ಪರಿಹಾರಕವಾದಂತಹ ಗ್ರಂಥ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ನಮಗೆ ಅದೇ ಸಮಸ್ಯೆ, ಅದೇ ಪರಿಚಿತಿ ಆಗಿದೆ ಅಷ್ಟೇ. ತಾತ್ಪರ್ಯನೇ ಓದೋದ್ರೆ ಸಮಸ್ಯೆ ಆಗಿದ್ದಕ್ಕೆ ಏನು ಮಾಡಕ್ ಬರೋದಿಲ್ಲ, ಅದನ್ನ ಓದಿ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ನಿಮ್ಗೆ ನಾವೇ ನೋಡಿದರೆ ನಿಜವಾಗ್ಲೂ ಕೂಡ ಏನಿದು ಹೀಗಿದೆಯಲ್ಲ ನೋಡಿ ಬರೋ, ನಮ್ಮ ನೋಡಿ ಹೇಳಿದ್ರೆ ಅಂಬ ಕಾಣಿಸುತ್ತೆ. ಮತ್ತೆ ಅಷ್ಟು ಸ್ಫುಟವಾದಂತಹ ನಿರೂಪಣೆ ಕೊಡ್ತಕ್ಕಂಥ ಗ್ರಂಥ ಅದು. ದುರುಪಯೋಗ ಮಾಡ್ಕೋಬಾರದು, ಸದುಪಯೋಗ ಮಾಡಿಕೊಂಡ್ರೆ ವಂಡರ್ಸ್ ಮಾಡ್ತಕ್ಕಂಥ ಗ್ರಂಥ ಅದು. ಮುಂದೆ ಅಲ್ಲಿಂದ ಹೊರಡಬೇಕಾದ್ರೆ ನೀವು ಹೊರಡಿ ಅಂತ ಹೇಳ್ತಾರೆ. ಮತ್ತೆ ಅಚಾನಕ್ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ ಅಂತ ಹೇಳಿದ್ರಂತೆ. ಮತ್ತೆ ಇಲ್ಲೇ ಇರ್ತೇವೆ, ತೋರಿಸ್ತಾರೆ. ದೇವರ ಸಾಕ್ಷಾತ್ ಸನ್ನಿಧಾನಕ್ಕೆ ಒಂದು ಹೊಸ ಮಹತ್ವ ಇದೆ ಅಂತ ಅರ್ಥ. ಹೊಸ ಮಹತ್ವ ಇದೆ, ನಿಮ್ಮ ಹತ್ರ ಇದ್ದು ಬಿಡ್ತೇನೆ. ಇಲ್ಲ ಆಚಾರ್ಯರೇ, ನೀವು ತಾತ್ಪರ್ಯ ಬರೀತೀರಲ್ಲಿ ಹೋಗಿ, ನೀವು ಶಿಷ್ಯರು ಬೇಕಾದ ಮಾಡೋಷ್ಟು ಕೆಲಸ ಇದೆ, ನೀವು ಹೊರಡಬೇಕು ಅಂತ ಹೇಳಿದಾಗ, ಇಲ್ಲ ನಾನು ಹೋಗ್ಬೇಕು ಹೊರಟುಬಿಟ್ರೆ 2 ನನ್ನ ತಪ್ಪಿ ಹೋಗುತ್ತೆ ಅಂತ ಆಚಾರ್ಯ ಹೇಳಿದ್ರಂತೆ. 2 ತಪ್ಪಿ ಹೋಗುತ್ತೆ ನನಗೆ, ಇಲ್ಲಿದ್ರೆ ಗಂಗಾಸ್ನಾನ ಆಗುತ್ತೆ ನಿತ್ಯ, ಗಂಗಾಸ್ನಾನ ಆಗುತ್ತೆ, ಇದು ನಿಮ್ಮ ದರ್ಶನ ಆಗುತ್ತೆ, ಗಂಗಾಸ್ನಾನ ನಿಮ್ಮ ದರ್ಶನ, 2 ಕಳ್ಕೊಂಡು ಬಿಡ್ತೇನಲ್ಲ ಹೋಗೋದಿಲ್ಲ ಅಂದ್ರಂತೆ ಆಚಾರ್ಯರು. ಆಗ ಅವರಂದ್ರಂತೆ, ನಿಮಗೆ 2 ಆಗಬೇಕಿಲ್ಲೋ, ಗಂಗಾ ಸ್ನಾನ ಆಗಬೇಕು, ದರ್ಶನ ಆಗಬೇಕು, ಇಲ್ಲೋ ದರ್ಶನ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಿಮ್ಗೆ ಎದುರು ಯಾವಾಗಲೂ ಕಾಣ್ತೇನಲ್ಲ, ಮತ್ತೇನ್ ದರ್ಶನ ನಿಮಗೀಗ. ಏವಂ ಪ್ರಲಯ ಕಾಲೇತಿ ಪ್ರತಿಭಾತ ಬರಾವರಹ, 24 ತಾಸು ಅನಾದ್ಯಾನಂತರ ದರ್ಶನ ಕೊಡ್ತಿರ್ಬೇಕು, ಇನ್ನೇನು ದರ್ಶನ ಯೋಚನೆ ನಿಮಗೆ ಬೇಡ. ಇನ್ನು ಗಂಗಾ ಸ್ನಾನ ಹೋದಲ್ಲೋ ನಾನು ಹೇಳ್ತೇನೆ, ನೀವು ಸ್ನಾನಕ್ಕೆ ಹೊರಟ್ರಿ ಅಂದ್ರೆ ನೀವು ಸ್ನಾನ ಮಾಡಿ ಹೇಳಿ ಗಂಗಾದೇವಿ ಒಂದು ಕೂತಿರಲಿ ಅಂತ ಹೇಳಿಬಿಟ್ರಂತೆ. ನೀವು ಸ್ನಾನಕ್ಕೆ ಕೊಟ್ಟು ಎಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ನೀರೇ ಇರಬೇಕಲ್ಲಿ, ಗಂಗಾದೇವಿ ಓಡ್ಕೊಂಡು ಬರ್ತಾರೆ ಅದಕ್ಕೋಸ್ಕರ. ಯಾಕೆ ಆಚಾರ್ಯ ಎಷ್ಟು ದೊಡ್ಡವರು ಗೊತ್ತಾ? ಇದು ಲೋಕದೃಷ್ಟಿಯಲ್ಲಿ ಕೊಟ್ಟ ಮಾತು, ಆಚಾರ್ಯಗೆ ಅದೆಲ್ಲ ಗೊತ್ತೇ ಗೊತ್ತು. ಲೋಕದೃಷ್ಟಿಯಲ್ಲಿ ಆಚಾರ ಸ್ನಾನ ಮಾಡ್ತಾರೆ ಅಂತ ಹೊರಟ್ರೆ ಗಂಗಾದೇವಿ ಅದು ನೀರಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾಳಾಗಲೇ ಅಂತ ಅರ್ಥ. ಅಷ್ಟು ಮಾಡ್ಕೊಂಡ್ರಿಂದ ಹೊರಟ್ರಂತೆ, ಇನ್ನೂ ನಿಮಗೆ ಬೇಕಾ ತಗೊಳ್ಳಿ ಅಂತ ಹೇಳಿ ವ್ಯಾಸಮುಷ್ಟಿಗಳನ್ನು ಕೊಟ್ಟರು. ವ್ಯಾಸಮುಷ್ಟಿಗಳನ್ನು ಮಡಲ ಮುಟ್ಟಿಗೆ ಅಂತ ಹೇಳ್ತಾರೆ, ಅದಕ್ಕೆ ಕೊಟ್ಟರಂತೆ. ಉಂಡಿ ಕಟ್ಟಿ ಒಡೆದೊಡೆದು ಹೋಗ್ತಿರ್ತವೆ, ಅಲ್ಲಿ ಒಡಲಿಕ್ಕೆ ಬರೋದಿಲ್ಲ, 2 ಒಂದೊಂದು ಯಾರು ಕಟ್ಟಿಬಿಟ್ರೆ ವಿಚಿತ್ರ ಕಟ್ಟುತ್ತಾರೆ. ಅವ್ರು ಕಟ್ಟಿದ ಮರಳು ಮತ್ತು ವ್ಯಾಸ ಸಾಲಿಗ್ರಾಮಗಳು, ವ್ಯಾಸ ಮುಷ್ಟಿಗಳನ್ನು ಕೊಟ್ಟು ಇದನ್ನ ತಗೊಳ್ಳಿ ಎಂದು ಕೊಟ್ಟಿದ್ದಾರೆ. ಈ ವೇದವ್ಯಾಸನ ಕಣ್ಣಾರೆ ಕಂಡು ಬಂದಿದ್ದು ಗುರುತದು ಒಂದು, ಕಣ್ಣಾರೆ ಕಂಡು ಬಂದಿದ್ದು ವ್ಯಾಸಮುಷ್ಟಿಗಳ ಇದೆ. ಇವತ್ತು ಇವತ್ತು ಯಾರೋ ದೊಡ್ಡ ಬದರಿ ಅಂತ ಇದೆ ಅಂತಾನೆ ಜನಕ್ಕೆ ಗೊತ್ತಿಲ್ಲ. ಫಸ್ಟ್ ಉತ್ತರ ಬದಿ ಇದೆ ಅಂತಾನೆ ಗೊತ್ತಿಲ್ಲ, ವೇದವ್ಯಾಸ ನಾರಾಯಣ ಸಾಕ್ಷಾತ್ ಕಾಣ್ತಾರೆ ಅಂತಾನೆ ಗೊತ್ತಿಲ್ಲ. ಪ್ರಾತಸ ನಾರಾಯಣತಃ ಶುದ್ಧ ಶಿಲಾತ್ಮ ಪ್ರತಿಮಾ, ಅವರ ಅವರದೇ ಸಾಕ್ಷಾತ್ ಸನ್ನಿಧಾನ ಇರತಕ್ಕಂಥವನಿಸಿಕೊಂಡು ಆಚಾರ್ಯರು ಬಂದರಂತೆ. ಅವೆಲ್ಲ ಇವತ್ತು ನಮ್ಮ ಮಾಧ್ಯಮ ಮಠಗಳಲ್ಲಿವೆ, ಯಾವೆಲ್ಲ ವಿವರಣೆ ಕೊಡಲಿಕ್ಕೆ ಹೊತ್ತಿಲ್ಲ, ಆದ್ದರಿಂದ ಹೋಗೋದಿಲ್ಲ. ಆಚಾರ್ಯರು ಮುಂದೆ ಬರ್ತಾ ಇದ್ದಾರೆ ಅಲ್ಲಿಂದ. ತೀರ್ಥೇಷು ತೀರ್ಥೇಷು ಚ ಸೌಖ್ಯ ತೀರ್ಥ ಕ್ಷೇತ್ರೇಷು ಕ್ಷೇತ್ರ ವಿದಾಂ ವರಿಷ್ಠ ಗೋವಿಂದ ಮಾವಂಜ ಸಹಾನು ಗೋಗಾತ್ ಗಂಗಾಂ ಪುನಸ್ತುಂಗ ತರಂಗಮಾಲಾಂ. ಮತ್ತೆ ವಾಪಸ್ ಬಂದ್ರು ಗಂಗಾನೇ ದಾಟಬೇಕೀಗ, ಆ ಸ್ಪಾಟ್ ಅಲ್ಲ, ಬೇರೆ ಕಡೆಯಿಂದ ಸ್ಟಾರ್ಟಕ್ಕೆ ಬಂದಿದ್ದಾರೆ. ಅಲ್ಲಿ ಯಥಾ ಪ್ರಕಾರ ದೋಣಿಗಳೇ ಇಲ್ಲ, ಶತ್ರುಗಳ ಹಾವಳಿಯಿಂದ ದೋಣಿಗಳಿಲ್ಲ, ಹೇಗೆ ದಾಟಬೇಕು? ಶಿಷ್ಯರು ಯಥಾ ಪ್ರಕಾರ ನಿಂತ್ಕೊಂಡು ಯೋಚನೆ ಮಾಡ್ತಾ, ಅಲ್ಲಿ ಸಾಯಂಕಾಲ ಆಗ್ತಾ ಬಂದಿತ್ತು. ಆಚಾರ ಶಿಷ್ಯರುಗಳು ಇರಲಿಕ್ಕೆ ಹೇಳಿಬಿಟ್ಟು ತಾವು ಹಾರಿಬಿಟ್ರಂತ. ಹಾಗೆ ನೋಡಿ, ಮೇಲೆ ನಡ್ಕೊಂಡು ಹೋಗಿದ್ರಲ್ಲ, ಈ ಹಾರಿಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಶಿಷ್ಯರು ನೋಡ್ತಾರೆ, ಯಾರೋ ನೋಡಿದ್ರು, ಆಮೇಲೆ ನೋಡ್ತಾರೆ ಆಚಾರ್ಯರು ಇಲ್ಲ, ಈ ಕಡೆ ಸೂರ್ಯನು ಮುಳುಗೋಗ್ಬಿಟ್ಟ, ಎರಡು ಮುಗಿದೋಯ್ತು. ಈ ಮಧ್ವ ಸೂರ್ಯ ಮಧ್ವ ದಿವಾಕರ ದಿವಾಕರೇ ಮಧ್ವ ದಿವಾಕರೇಚ. ಸೂರ್ಯರು ಮುಳುಗಿ ಹೊರ ಕತ್ಲಾಯ್ತು, ಆಚಾರ್ಯ ಹೊರಟು ಒಳಗೂ ಕತ್ಲಾಯ್ತು. ಗಾಬರಿ ಆಗ್ಬಿಟ್ರಂತೆ, ಏನಿದು ಇನ್ನೊಂದು ಗಾಬರಿ, ಆಚಾರ ಹಾರಿ ಹೋಗಿಬಿಟ್ರು, ಎಲ್ಲಿ ಹೋದ್ರು ಏನೋ ಅಂತ ಅನ್ಕೊಂಡ್ಬಿಟ್ರಂತೆ. ಆಗ ಬರೀತಾರೆ, ಒಂದು ಕ್ಷಣವರೆಗೆ ಅಜ್ಞಾನ ಬಂದು ಹೋಗಿಬಿಟ್ಟಿತ್ತಂತೆ. ಯಾಕೆ? ಸಮುದ್ರ ಹಾರಿದ ಬಂದು ಹನುಮಂತನೇ ಇವರು ಮುಂದೆ ಮರೆತು ಬಿಟ್ರು. ನವಾನಾರೇಂದ್ರಸ್ಯ ವಿಲಂಘಿತಾಬ್ಧೇಹೆ, ಮರೆತು ಬಿಟ್ಟಿದ್ದಾರೆ ಆಚಾರ್ಯ ಎಲ್ಲಿ ಹಾರಿದ್ರು ಏನು ಏನ್ ಮಾಡಿದ್ರು ಏನೋ ಅಂತ ಆತಂಕ. ತಾವೇ ಆಗದಾಡ್ಬೇಕು ಗೊಂದಲ. ಆಚಾರ್ಯ ಈ ಕಡೆಯಿಂದ ಹಾರಿದ್ರು, ಆ ಕಡೆಯಿಂದ ಹಿಡಿದ್ರು ಗಂಗಾ ನದಿಯಿಂದ. ಅಲ್ಲಿ ರಾಜ ಯಥಾ ಪ್ರಕಾರ ಕ್ಯಾಂಪ್ ಹಾಕೊಂಡು ಕೂತಿದ್ದ, ಯಾರು ಬರಬಾರದು ಅಂತ ಹೇಳಿ ನೋಡಿದ್ರೆ ಮೇಲಿನ ಹಿಡಿದ್ರು ಏನ್ ಮಾಡ್ತಾ, ಈ ಕಡೆಯಿಂದ ತಂದ್ರೆ ಸರಿ ಮೇಲಿನ ಹಿಡಿದ್ರೆ ಏನ್ ಮಾಡ್ತಾನೆ ಈ ಮಧ್ಯೆ ನೋಡಿದ. ಯಥಾ ಪ್ರಕಾರ ಸಾಷ್ಟಾಂಗ ನಮಸ್ಕಾರ ಎಲ್ಲ ಮುಗಿದೋಯ್ತು. ಅವ್ರ ವರ್ಚಸ್ಸು ನೋಡಿ, ಇಡೀ ಇನ್ನೇನು ದಾಖಲೆನೇ ಬೇಕಿಲ್ಲ, ಮೇಲಿಂದ ಹಾರಿ ಹಿಡಿತಿರ್ಬೇಕು, ಅದೇ ಇನ್ನೇನು ಕೇಳಬೇಕು. ಸಾಕ್ಷಾತ್ ಅವರು ವಾಯುದೇವರು ಅಂತ ಅರ್ಥ ಮಾಡಿಕೊಂಡು ನಮಸ್ಕಾರ ಮಾಡಿದ್ರು, ಎಲ್ಲ ಹೇಳಿದ್ರು. ಆಚಾರ್ಯ ಹೇಳ್ತಾರೆ, ನೋಡಿ ನಮ್ಮ ಶಿಷ್ಯರು ಆ ಕಡೆ ಇದ್ದಾರೆ, ದೋಣಿ ಕಳಿಸಿ ಈ ಕಡೆ ಕರೆಸಿ ಅಂತ ಹೇಳಿದ್ರು. ತಕ್ಷಣ ಕಳಿಸ್ಕೊಡ್ಬಿಡ್ತಾನೆ ದೋಣಿನ ಆಚಾರ್ಯರು. ನೋಡಿ, ಬೇಕಾದ್ರೆ ಹಾಗೂ ಹೋಗಿಸ್ಬಲ್ರು, ದೋಣಿನೂ ಕಳಿಸ್ಬಲ್ರು ಬೇಕಾದ್ರೆ. ಅದಕ್ಕೆ ನಮ್ಮ ಏನು ಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ, ನಾವು ಡಿಸೈಡ್ ಮಾಡಬಾರ್ದು ಅದನ್ನ. ನಾವೇನು ನಾವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೇವೆ, ಅಂತ ಊರಲ್ಲಿ ಇರಬೇಕು ಇಂಥ ಮನೆಯಲ್ಲಿ ಇರಬೇಕು ಅಂತೇಳಿ ನಾವು ಡಿಸೈಡ್ ಮಾಡಬಾರ್ದು. ನಮ್ಗೆ ಒಳ್ಳೇದು ಯಾವುದಂತ ಕಾಲತ್ತೆ ನೀವು ಡಿಸೈಡ್ ಮಾಡಬೇಕು. ಅವ್ರು ಡಿಸೈಡ್ ಮಾಡಿದಂತೆ ನಡ್ಕೊಂಡ್ರೆ ಒಳ್ಳೇದಾಗ್ತಾ ಇರ್ತು, ಬೇರೆ ಇಲ್ಲ. ಕಳಿಸಿದ್ರು ಅವರೆಲ್ಲ ನೋಡ್ತಾರೆ, ನಿಮ್ ಗುರುಗಳು ಕಳಿಸಿದ್ದಾರೆ ಬನ್ನಿ ಅಂದ್ರು. ಅವ್ರೇನೋ ಸದ್ಯ ನೋಡಿ ಬಂತಲ್ಲ, ದಾಟಿ ಬಂದ್ರು. ಗುರುಗಳು ಎಲ್ಲಿದ್ದಾರೆ ಅಂತ ನೋಡ್ಲಿಕ್ಕೆ ಅಂತ ಬಂದ್ರೆ ವಿಶಾಲವಾದಂತಹ ಮಂಟಪಗಳು, ಅಲ್ಲಿ ಆಚಾರ್ಯರು ಪ್ರವಚನ ಮಾಡ್ತಾ ಕೂತಿದ್ದಾರೆ. ಆಮ್ನಾಯ ಮಾಮ್ನಾಯ ವಿದಾಂ ವಿದಗ್ಧಂ ಪ್ರಭಾ ಸಭಾವ ಭೇದಂ ಪ್ರವದಂತ ಮಾತ್ರ ದೈವ್ಯಾಂ ಸಭಾಯಾಮಿವ ಪದ್ಮಯೋನಿಂ ಪ್ರೇಕ್ಷಂತ ಸಾಕ್ಷಾತ್ ಸುಖ ತೀರ್ಥಮೇತಿ. ಬ್ರಹ್ಮದೇವರು ಸತ್ಯಲೋಕದೊಳಗೆ ಪ್ರವಚನ ಮಾಡ್ತಾ ಕೂತಿದ್ರೆ ಹೇಗೋ ಹಾಗೆ ಆಚಾರ ಕೂತಿದ್ರೆ. ಸತ್ಯಲೋಕಾಧಿಪತಿಗಳಲ್ಲಿ ಮುಂದಿನ ಬ್ರಹ್ಮದೇವರೇ ಇವರು, ಭಾವಿ ಬ್ರಹ್ಮದೇವರು ಪ್ರವಚನ ಮಾಡ್ತಾ ಇದ್ದಾರೆ. ಆಚಾರ್ಯರು ತೋರಿಸಿಕೊಡ್ತಾರೆ, ಪಾಠ ಪ್ರವಚನ ಅಂತ ಇಟ್ಕೊಳ್ಳಿ, ಎಲ್ಲ ಮಾಡಿಸ್ತೇನೆ ಕೆಲಸ ಅಂತ. ಅದೊಂದು ಬಿಟ್ಟರೆ ಏನ್ ಕೆಲಸನೂ ಆಗೋದಿಲ್ಲ. ಅದೊಂದು ಇಟ್ಕೊಂಡ್ರೆ ಪ್ರತಿಯೊಂದು ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಧ್ಯಾನಕ್ಕಿಂತ ದೊಡ್ಡದು, ಪೂಜೆಗಿಂತ ದೊಡ್ಡದು ಅಂದ್ರೆ ಪಾಠ ಪ್ರವಚನ ಅಂತ ಹೇಳ್ತಾರೆ. ಧ್ಯಾನಕ್ಕಿಂತ ದೊಡ್ಡದು, ಪೂಜೆಗಿಂತ ದೊಡ್ಡದು ಅಂದ್ರೆ ಧ್ಯಾನ ಬಿಡಬೇಕು ಅಂತ ಅರ್ಥ ಅಲ್ಲ, ಪೂಜೆ ಬಿಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ಕಡಿಮೆ ಮಾಡಿ ಇದನ್ನು ಜಾಸ್ತಿ ಮಾಡಿ ಅಂತ ಅರ್ಥ. ಅದಕ್ಕೆ ಅಷ್ಟು ಮಾಡಿದಾಗ ಭಾರಿ ಕೊಂಡಾಡ್ತಾರೆ. ಇನ್ನು ಮುಂದೆ ಹೋಗ್ತಾರೆ ಆಚಾರ್ಯರು, ಸಂಚಾರ ಕ್ರಮೇಣ ಗಂಗಾ ತೀರದಲ್ಲಿ ಹಸ್ತಿನಾಪುರಕ್ಕೆ ಬರುತ್ತಾರೆ. ಪ್ರಾಪ್ತಸ್ತತೋ ಹಸ್ತಿನ ರಾಜಧಾನಿ, ಹಸ್ತಿನಾಪುರಿಗೆ ಬಂದು ಅಂದ್ಕೊಂಡ್ರಂತೆ, ಓಹೋ ನಾವು ರಾಜ್ಯ ಆಳಿದ ಜಾಗ ಯುವರಾಜನಾಗಿ, ಅಲ್ಲೇ ತಾನು ನಡೆದಿದ್ದಲ್ಲ ಭಯಂಕರ ವಿಷಯ ನಡೆದಿದ್ದಲ್ಲೇನೆ, 15 ವರ್ಷ ರಾಜಸೂಯಾಗ ಮಾಡಿದ್ದೇನು, ವೈಭವಗಳೇ ವೈಭವಗಳು ಅದೆಲ್ಲ ಆಚಾರ್ಯರು ನೆನೆಸಿಕೊಂಡ್ರಂತೆ. ಅಲ್ಲಿದ್ದಾರೆ. ಒಂದ್ ಕಡೆ ಚಾತುರ್ಮಾಸ್ಯಕ್ಕೆ ಅಂತ ಒಂದು ಮಠದಲ್ಲಿ ಕೂತರಂತೆ, ಅದು ಭಾರಿ ವಿಶೇಷ. ಅಲ್ಲೊಂದು ಯಾವುದೋ ಒಂದು ಮಠ ಇತ್ತು, ಆಚಾರ್ಯರು ಕೂತರು. ಇವತ್ತೆಲ್ಲ ಹುಡುಕಿ ನೋಡಿದ್ರೆ ಎಷ್ಟೋ ವಿಷಯ ಉಂಟು, ಆಚಾರ ನೋಡಿದ್ರೆ ಹೊರಟ್ರೆ. ಅಲ್ಲಿ ಕೂತಿದ್ದಾರೆ ಚಾತುರ್ಮಾಸ್ಯಕ್ಕಂತ ಕೂತು ದೂರ ಕೂತರಂತೆ. ಸರಿತೋ ಅಸಮೀಪೆ, ಸರಿದಿಂದ ದೂರ ಕೂತರಂತೆ. ಗಂಗಾದೇವಿ ಬಹಳ ಬೇಜಾರಾಗೋಯ್ತಂತೆ, ಏನಿದು ನನಗೆ ಭಾಗ್ಯ ಇಲ್ಲ, ಆಚಾರ ಹತ್ರ ಕೂತಿದ್ರೆ ದಿವಸ ಸ್ನಾನಕ್ಕೆ ಬರ್ತಿದ್ರು, ನನ್ನ ದರ್ಶನ ಆಗ್ತಿತ್ತು, ನನ್ನ ಪಾವನ ಆಗ್ತಾ ಇದ್ದೆ, ಆಚಾರ ದೂರ ಕೂತು ಬಿಟ್ರಲ್ಲ, ಏನ್ ಮಾಡೋದು ಅಂತ ಹೇಳಿ ತಡ್ಕೊಳ್ಳಕ್ಕಾಗ್ಲಿಲ್ವಂತೆ. ಒಂದ್ ದಿವಸ ಏನ್ ಮಾಡಿಲ್ಲಂತೆ, ಭಿತ್ವಾಭುವಂ ದೇವನದಿ ಜಗಾಮ ಶಾಖಾ ವಿಶೇಷೇನ ನಿಷೇವಿ ತುಮ್ತಂ ವಾಣೀಚಯ ಪ್ರೇಷ್ಯತಯಾ ಕೃತಾರ್ಥ ಶಿವಾದಿ ವಂದ್ಯಾ ನತತತ್ರ ಚಿತ್ರಂ. ಗಂಗಾ ನದಿ ಭೂಮಿಲಿ ಸೇರ್ಕೊಂಡು ಬಂದ್ಬಿಟ್ಲಂತೆ ಇದ್ದಲ್ಲಿ ಆಚಾರ್ಯ ಇದ್ದಲ್ಲಿಗೆ, ಒಂದು ಕವಲು ಹೊಡಿತಂತೆ. ಆಚಾರ್ಯ ಎಲ್ಲಿ ಕೂತಿದ್ದಾರೆ ಅಲ್ಲಿಗೆ ಹರ್ಕೊಂಡು ಬಂದಂತೆ ಗಂಗಾದೇವಿ. ನಿಮಗೆ ಅರ್ಥವಾಗ್ತದೆ, ಇಷ್ಟು ದೂರ ಒಂದೇನು ಕೆಲವು ಕಿಲೋಮೀಟರ್ ಬಂದಿರಬೇಕಷ್ಟೇ. ಉಡುಪಿಗೆ ಮಧ್ವ ಸರೋವರಕ್ಕೆ ಕಾಶಿಯಿಂದ ಸಾವಿರಾರು ಕಿಲೋಮೀಟರ್ ಬಂದ ಗಂಗಾದೇವಿ ಒಂದು 2 ಕಿಲೋಮೀಟರ್ ಬರ ಭಾರಿ ದೊಡ್ಡದ. ಎಲ್ಲಿಂದ ಅರ್ಥ, ಆಚಾರ್ಯ ಎಲ್ಲಿದ್ರೆ ಅಲ್ಲಿ ಬರ್ತಾರೆ ಅಂತ ತೋರಿಸ್ಬೇಕಾಗಿದೆ ಅಷ್ಟೇ. ಉಡುಪಿಯಲ್ಲಿದ್ರೆ ಉಡುಪಿ ಬರ್ತಾರೆ, ಇಲ್ಲಿ ಬರ್ತಾರೆ. ಸ್ನಾನಕ್ಕೆ ಹೋದಾಗ ಮಧ್ವಾಂತರ್ಗತ ಅನ್ನಿ ಗಂಗಾದೇವಿ ಬಂದಾಗಿರುತ್ತಾಗ್ಲೇನೆ. ನಮ್ಮ ಸ್ಥಾನಕ್ಕೆ ಅವರು ಬರೋದಿಲ್ಲ, ಮಧ್ವಾಚಾರ್ಯ ಅಂತಷ್ಟೇ ಬಂದು ಬಿಡ್ತಾರೆ. ಆಗಲೇ ಹೂ ಕೊಡಿ ಬೈತಾರೆ, ತುಳಸಿ ಕೊಡಿ ಬೈತಾರೆ, ಸ್ವಾಮಿಗಳಿಗೆನ್ನೇ ತಗೊಂಡೋಗಿ ಅಂತ ಹೇಳ್ತೀವಿ. ಬಿಡೆ ತಂದು ನಾಳೆ ನಾವೇ ತಂದ್ಕೊಡ್ತೀವಿ ಹೋಗ್ರಿ ಅಂತ ಹೇಳ್ತಾರೆ. ನಮ್ಮ ಸ್ವಾಮಿಗಳಿಗೆಂದ್ರೆ ತಂದ್ಕೊಡ್ತೀವಿ ಅಂತ ಹೇಳಿದ್ರೆ ಜಗತ್ ಸ್ವಾಮಿಗೆಂದ್ರೆ ಯಾರು ಕೊಡೋದಿಲ್ಲ. ಆದ್ದರಿಂದ ಸ್ವಭಾವ ಗಂಗಾದೇವಿ ಬಂದು ಅಷ್ಟು ಸಮಾಧಾನ ಆಗಲಿಲ್ವಂತೆ. ಔದಾರ್ಯ ಸೌಂದರ್ಯ ತನುಂ ತನುಂ ತಾಂ ಆಲಕ್ಷ ವಿಸ್ಮಯ ಶಿಷ್ಯೈಹಿ ಅತಿವಿಸ್ಮಿತಂ ತೈಹಿ, ಸಾಕ್ಷಾತ್ತಾಗಿ ಎದ್ದು ಬಂದ್ರಂತ, ಮೂರ್ತಿಮತ್ತಾಗಿ ಬಂದ್ರಂತೆ. ಒಳ್ಳೆ ಸುಮಂಗಲಿಯಾಗಿ ಗಂಗಾದೇವಿ ಬಂದು ಆಚಾರ್ಯರ ಮುಂದೆ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿದ್ರಂತೆ. ಶಿಷ್ಯರೆಲ್ಲ ನೋಡ್ತಾ ಇದ್ದಾರೆ, ಏನಿದು ನಮ್ಮ ಗುರುಗಳ ಮಹಿಮೆ, ಏನು ಗುರು ಕೊಂಡಾಡ್ತಾ ಇದ್ದಾರೆ, ಅವ್ರಿಗೇನು ಗೊತ್ತು ಅಂತ ಹೇಳ್ತಾರೆ. ವಾಣಿಜ ಯ ಪ್ರೇಷ್ಯತೆಯ ಕೃತಾರ್ಥ ಶಾರದಾ ಶಾರದೆಂದು ಜ್ಯೋತ್ನಾ ಭದ್ರಸ್ಮಿತ ಸ್ತ್ರೀ ಧವಲಿತ ಕಗುಭ ಪ್ರೇಮ ಭಾರಂಭ ಭಾರ. ಅಂಥ ವಾಯುದೇವರಿಗೆ ಎಂದು ಗಂಗಾದೇವಿ ನಮಸ್ಕಾರ ಮಾಡಿದ್ದೇನು ದೊಡ್ಡದಲ್ಲ, ಅವರಿಗೆ ಭಾರಿ ದೊಡ್ಡದೇ ಹೊರತು ಆಚಾರ್ಯರಿಗೆ ಏನು ಲೆಕ್ಕನೇ ಇಲ್ಲ. ಎಲ್ಲಿ ಗಂಗಾದೇವಿ, ಎಲ್ಲಿ ವಾಯುದೇವರು, ತಾರತಮ್ಯದಲ್ಲಿ ಅರ್ಥಾತ್ ಸಂಬಂಧ ಇಲ್ಲ. ಆದರೆ ನಮಗೆ ತೋರಿಸ್ತಾರೆ ಗಂಗಾದೇವಿ ಪಾವನಳು, ಆದರೆ ಆಚಾರ್ಯರು ಪರಮ ಪಾವನರು ಎಂಬುದು ಅದರಿಂದ ಗೊತ್ತಾಯಿತು. ಅಲ್ಲಿಂದ ಹೊರಟೋದ್ರಂತೆ ಮತ್ತೆ ಅದಕ್ಕೆ ವ್ಯಾಖ್ಯಾನ ಮತ್ತೊಂದು ಅರ್ಥ ಬರೀ ಶಾಖಾ ವಿಶೇಷಣ ಅಂತ ಹೇಳಿದಾಗ ಒಂದು ಮರದಿಂದ ಹರಿದು ಬಂದರು ಅಂತ ಮತ್ತೊಂದು ವ್ಯಾಖ್ಯಾನ, ಒಂದೇ ಶಾಖೆಯಾಗಿ ಬಂದು ಅಂತ ಒಂದು ವ್ಯಾಖ್ಯಾನ, ಒಂದು ಮರದ ಶಾಖೆಯಿಂದ ಹೇಳಿದು ಬಂದು ಅಂತ ಮತ್ತೊಂದು ವ್ಯಾಖ್ಯಾನ, ಒಟ್ಟು ಗಂಗಾ ನದಿ ಬಂದು ಎಂಬುದು ಒಟ್ಟು ತಾತ್ಪರ್ಯ. ಆಚಾರ ಅಲ್ಲಿಂದ ಇದ್ದು ಮುಂದೆ ಹೊರಟರಂತೆ. ಹಸ್ತಿನಾಪುರದ ಪ್ರಸಂಗ, ಇವತ್ತು ಹಸ್ತಿನಾಪುರ ಇದೆ, ಗಂಗಾ ನದಿನೂ ಇದೆ ಅಲ್ಲಿ. ಸಾಮಾನ್ಯವಾಗಿ ಯಾವ ಯಾತ್ರಿಕರು ಹೋಗೋದಿಲ್ಲ, ಹಾಕೋದಿಲ್ಲ, ಅದರಿಂದಾಗಿನೇ ಕಾನ್ಸೆಪ್ಟೇ ಇಲ್ಲ. ಅವ್ರು ಯಾವ್ದು ಈಜಿ ರೂಟ್ ಹಾಕೊಂಡು ಬಂದ್ಬಿಡ್ತಾರೆ, ಕುರುಕ್ಷೇತ್ರ ಅವಾರ್ಡ್ ಮಾಡ್ತಾರೆ ಎಷ್ಟೋ ಸಲ, ಅದು ಸರಿಯಲ್ಲ ಅಂತ ನೋಡ್ಬೇಕು. ಅಲ್ಲಿ ಹೋಗೋದೇ ಪಾವನ, ಅಲ್ಲಿ ಗುಡಿ ಗುಂಡಾರ ಏನು ನೋಡ್ಬೇಕಾಗಿಲ್ಲ, ಕ್ಷೇತ್ರನೇ ಪಾವನ, ಅದು ಬಹಳ ಮುಖ್ಯ. ಬದಿರಿಯೊಳಗೆ ಆಚಾರ್ಯ ಹೇಳ್ತಾರೆ ಇಲ್ಲಿ ಗುಡಿ ಮುಖ್ಯ ಅಲ್ಲ, ಕ್ಷೇತ್ರನೇ ಮುಖ್ಯ. ನೇದೃಶಂ ಸ್ಥಳಮಲಂ ಶಮಲಗ್ನಂ, ಆ ಸ್ಥಳಕ್ಕೆ ಭಾರಿ ಮಹತ್ವ ಉಂಟು ಅಂತ ಅರ್ಥ ಮಾಡಿಕೊಂಡ್ರೆ ಅದ್ರ ಹಿನ್ನೆಲೆ ಏನು ಅಂತ ತಿಳಿತದೆ. ಅಲ್ಲಿಂದ ಮುಂದೆ ಆಚಾರ್ಯರು ವಾರಾಣಸೀಂ ಪಾಪ ನಿವಾರಣೇನ ಕಾಶಿಗೆ ಬರ್ತಾರೆ ಆಚಾರ್ಯರು. ಕಾಶಿ ಅಂತೂ ವಿಚಿತ್ರ ಕ್ಷೇತ್ರ, ಗಂಗಾ ತೀರ ಹೌದು ಎಲ್ಲ ಹೌದು, ಕಾಶಿಯ ಮಹಿಮೆ ಒಂದು ವಿಶೇಷ ಅಂದ್ರೆ ಅಲ್ಲಿ ಗಂಗಾ ನದಿ ತುಂಬಾ ಕಡೆಗಿದೆ. ಅಲ್ಲೇನು ವಿಶೇಷ ಅಂದ್ರೆ ಉತ್ತರ ವಾಹಿನಿಯಾಗಿ ಹರಿತಾಳೆ ಗಂಗೆ, ಉತ್ತರ ದಿಕ್ಕಿ ಹರಿತಾಳೆ. ಎಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ನದಿ ಹರಿಯುತ್ತೋ ಆಚಾರ್ಯ ಹೇಳ್ತಾರೆ ಆ ರೀತಿ ಹರಿಯೋದು ಒಳ್ಳೆ ಕ್ಷೇತ್ರ ಅಂತ ಕರೆದಿದ್ದಾರೆ. ಪ್ರಾಗುದಕ್ ಪ್ರವಣೆ ದೇಶೇ ಅಂತ ಹೇಳ್ತಾರೆ. ಪ್ರಾಗುದಕ್ ಪ್ರವಣ ದೇಶ, ಉದಕ್ಕೆ ಪೂರ್ವಕ್ಕೆ ಕರೆದ್ರೆ, ಉತ್ತರಕ್ಕೆ ಕರೆದ್ರೆ, ಈಶಾನ್ಯಕ್ಕೆ ಕರೆದ್ರೆ ಬಹಳ ದೊಡ್ಡ ತೀರ್ಥಕ್ಷೇತ್ರ ಅಂತ ಹೆಸರು. ಅದಕ್ಕೆ ಗಂಗಾ ನದಿ ಎಲ್ಲಾ ಕಡೆ ಇದ್ರು ಕೂಡ ಅಲ್ಲಿ ಬಹಳ ಮಹತ್ವ ಬಂತು. ಕಾಶಿಯಲ್ಲಿ ಮಹತ್ವ ಬರಲಿಕ್ಕೆ ಕಾರಣ ಅಲ್ಲಿ ಆಚಾರ್ಯ ವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರಣ, ದೊಡ್ಡ ಪಂಡಿತರ ಬಂಡಲಿಯ ಸ್ಥಳ ಅದು, ಬಂತು ಪಂಡಿತರು ತುಂಬಿ ತುಳುಕ್ತಾ ಇದ್ದ ಸ್ಥಳ. ಅಲ್ಲಿಗೆ ಹೋಗಿ ಆಚಾರ್ಯರು ಅವನ್ನು ಸೋಲಿಸಬೇಕು ಅಂತ ಹೊರಟಿದ್ದಾರೆ. ಅಲ್ಲೊಂದು ಪ್ರಸಂಗ ನಡೀತಂತೆ. ಆಚಾರ್ಯರಿಗೆ ಎರಡನೇ ಬದರಿಯಾತ್ರೆ ಅಲ್ಲ ಈಗಾಗಲೇ ಆಚಾರ್ಯರದು, ಸುಮಾರು ಆಚಾರ್ಯ 50 ವರ್ಷದ ಆಚೆ ಈಚೆ ಇದ್ದಾರೆ. ಮೊದಲ ಸರ್ತಿ ಹೋದ 30ರೊಳಗಿದ್ರು, ಈಗ 50ರ ಆಚೆ ಈಚೆ ಇದ್ದಾರೆ. ಶಿಷ್ಯರೆಲ್ಲ ಸ್ವಲ್ಪ ಅವರದ್ದು ಎದುರಿಗೆ ಹೋಗ್ಬೇಕಾದ್ರೆ ಗಟ್ಟಿಬಿಟ್ಟು ಶಿಷ್ಯರು ಹೋಗ್ಬೇಕಲ್ಲ, ಅದು ಒಳ್ಳೆ ಶಿಷ್ಯರೆಲ್ಲ ಹೆಂಗು, ಆಚಾರ್ಯ ಇದ್ದಿದ್ರಲ್ಲೇ ಸೀನಿಯರ್ ಮೋಸ್ಟ್ ಅದರೊಳಗೆ, ಅವ್ರು ಯಾವಾಗಲೂ ಸೀನಿಯರ್ ಮೋಸ್ಟ್, ಆ ವಿಚಾರ ಬಿಟ್ಟುಬಿಡಿ. ಲೋಕದೃಷ್ಟಿಯಲ್ಲಿ ವಯಸ್ಸಾದವರು ಸ್ವಲ್ಪ, ಅವರೆಲ್ಲ ಹುಡುಗರಿದ್ದಾಗಿದ್ದಾರೆ, ಒಂದ್ ಕಡೆ ಕುತ್ಕೊಂಡಿದ್ದಾರೆ. ಆಚಾರ ಅನೇಕ ಮಾಡ್ತಾ ಇದ್ದಾರೆ, ಶಿಷ್ಯರೆಲ್ಲ ಮಾತಾಡಿಕೊಂಡ್ರಂತೆ. ನಮ್ಮ ಗುರುಗಳ ಬಗ್ಗೆ ಭಾರಿ ಹೇಳ್ತಾರೆ, ಅಂಥ ಬಂದೆ ಅಂಥ ವೀರರು ಇಂಥ ವೀರರು ಅಂತ ಹೇಳ್ತಾರೆ. ಭಾರಿ ಚೆನ್ನಾಗಿದ್ದಾರೆ, ಪಾಪ ವಯಸ್ಸಾಗಿದೆ ಈಗ, ತಾವೇ ತಾವೇ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಕೂಡ, ವಯಸ್ಸಾಗಿದೆ ಇಲ್ಲದ್ರೆ ಭಾರಿ ಜೋರು ಅಂತ ಮಾತಾಡ್ಕೊಂಡಿದ್ದಾರೆ. ಅವರೇನು ಗಟ್ಟಿಯಾಗಿ ಮಾತಾಡಿಲ್ಲ, ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡಿದ್ದಾರೆ. ಆಚಾರ್ಯ ಕೇಳಿದಿರೋದು ಯಾವುದು, ಮಾತಾಡ್ಸೋರೆ ಅವ್ರು ಈ ಮಧ್ಯೆ ಗೊತ್ತಲ್ಲ ತಕ್ಷಣ. ಇವತ್ತು ಎಷ್ಟು ಟೆಲಿಫೋನೇ ಟ್ಯಾಪ್ ಮಾಡ್ತಾರೆ ಅಂತ ಹೊತ್ತಿನೊಳಗೆ, ಇದೆಲ್ಲ ಯಾವ ಲೆಕ್ಕ. ಆಚಾರ್ಯ ಜಗತ್ತು ಎಲ್ಲಾದ್ರೂ ಟ್ಯಾಪ್ ಮಾಡೋದವ್ರು ಒಬ್ರೇ, ಪ್ರತಿಯೊಬ್ಬರು ಮಾತಾಡೋದು ಅವ್ರು ರೆಕಾರ್ಡ್ ಆಗಿರುತ್ತೆ. ಅವ್ರು ನೋಡಿದ್ರಂತೆ, ಹೇ ಬರ್ರಿ ಅಂತ ಕರೀತಾರೆ. ಅರ್ಧ ಪ್ರಾಣ ಹೋದಾಗಾಯ್ತು ಆಗ್ಲೇ ಅವರಿಗೆ, ಅಂತ ಹೊತ್ತಿನಲ್ಲಿ ಕರೆದ್ಬಿಟ್ರೆ ನೋಡಿದ್ರು ಅಂತಾನೆ ಅರ್ಥ. ಕರೀತಾರೆ ಬನ್ನಿ ಅಂತ ಕರೆದ್ರು. ಯಾತಕ್ಕೆ ಗೊತ್ತು, ನೀವು ಯಾತಕ್ಕೆ ಮಾತಾಡಿಕೊಂಡಿದ್ದೀರಿ ಅಂತ ಹೇಳಿ, ನನಗಿಂತ ಭಾರಿ ಬಲಾಢ್ಯರು ನೀವು, ನಮ್ಗೆ ವಯಸ್ಸಾಗಿದೆ ಅಂತ ತಿಳ್ಕೊಂಡಿದ್ದೀರಲ್ಲ, ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ. ಬಯೋದಿಲ್ಲ ಆಚಾರ್ಯರು, ಪರೀಕ್ಷೆ ಆಗಿಬಿಡ್ಲಿ ಯಾತಕ್ಕೆ ಪಾಪ ಅಂತ ಹೇಳಿದ ತಕ್ಷಣ, ಇನ್ನೂ ಬೈದಿದ್ರೆ ವಾಸಿ ಇತ್ತವ್ರಿ ಪಾಪ, ಇನ್ನೂ ಬದೀತಾಯ್ತಲ್ಲ, ಅದಕ್ಕೆ ಏನ್ ಮಾಡಬೇಕು, ಕುಸ್ತಿ ಆಡೋಣ ಅಂತ ಹೇಳ್ತಾರೆ ಆಚಾರ್ಯರು. ಏನು ಶಾಕ್ ಆಗ್ಬೇಕು ಪಾಪ, ಆಚಾರ್ಯದ್ದು ಕುಸ್ತಿ ಆಡೋದ ಈ ಮಧ್ಯೆ, ಕುಸ್ತಿ ಆಡಕ್ಕೆ ಬರ್ಬೇಕು ನೀವೆಲ್ಲ ಕೂಡ, ಮಲ್ಲಯುದ್ಧ ಆಗ್ಬೇಡ ಬನ್ನಿ, ಅಲ್ಲಿ ಕುತ್ಕೋತೇನೆ, ನೀವೆಲ್ಲ ಬಂದು ಒಟ್ಟಿಗೆ ಮೈ ಮೇಲೆ ಬಿಡಬೇಕು ಅಂತ ಹೇಳ್ತಾರೆ. ಒನ್ ಬೈ ಒನ್ ಇಲ್ಲ, ಒಟ್ಟಿಗೆ ಮೈ ಮೇಲೆ ಬಿಡಬೇಕು. ಇವತ್ತು ಬೇಕಾದ್ರೆ ಶಿಷ್ಯರ ಕೆಲಸ ಮಾಡೋ ಶಿಷ್ಯರು ಬೇಕಾಶ್ಚರ್ಯ ಇದ್ದಾರೆ ಇವತ್ತು, ದಾಪತ್ತ ಬಿದ್ದ ಬಿಡ್ತಾರೆ ಬೇಕಾದ್ರೆ. ಆದ್ರೆ ಆಚಾರ್ಯ ಶಿಷ್ಯರವರೆಲ್ಲ ಸಾಮಾನ್ಯರಲ್ಲ, ಎಂತ ಕೆಲಸ ಆಯ್ತು ಜನ್ಮದೊಳಗೆ, ಎಂತ ತಪ್ಪು ಮಾಡಿಬಿಟ್ಟಿದ್ದೇವೆ ನಾವೀಗ, ಏನ್ ಮಾಡೋದೀಗ. ಆಚಾರ್ಯ ಹೇಳ್ತಾರೆ, ನೀವು ನನ್ನ ಮೈ ಮೇಲೆ ಬೀಳಲೇಬೇಕು, ಮತ್ತೆ ಸುಮ್ಮನೆ ಬೀಳಬಾರ್ದು, ಜೋರಾಗಿ ಬೀಳಬೇಕು, ನಿಮ್ ಫುಲ್ ಸ್ಟ್ರೆಂತ್ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ. ಯಾರು ನಿಮ್ಮ ಪೂರ್ತಿ ಶಕ್ತಿ ವಿನಿಯೋಗ ಮಾಡೋದಿಲ್ಲ, ಅಸ್ಮದ್ ಆಜ್ಞಾಂಸ ನಿರಾಕರೋತಿ, ನಿಮ್ಮ ಆಜ್ಞೆ ಉಲ್ಲಂಘನೆ ಮಾಡಿದ ಪಾಪ ಗುರಿಯಾಗ್ತೀರಿ, ನೀವು ಪೂರ್ತಿ ಶಕ್ತಿ ತೋರಿಸಲೇಬೇಕು ಅಂದ್ರಂತೆ. ಅವ್ರಿಗೆ ಏನ್ ಆಚಾರ, ನಿರ್ವಾಹ ಇಲ್ಲ, ಬಂದಿದ್ದು ದಪ್ಪ ಜೋರ ಹೊಡಲಿಕ್ಕೆ ಅಂತ ಬಂದ್ರೆ, ಗುರುವಾಜ್ಞೆ ಏನು ಮಾಡಾಗಿಲ್ವೋ ಇಲ್ಲ, ಬಾಲ್ಯೀಕ ರಾಜ ಭೀಮಸೇನ ಹೊಡಿತಾನಲ್ಲ, ಹಾಕಿ ಬಾಲ್ಯೀಕ ರಾಜ ಅಪ್ಲೈ ಮಾಡಿದ ಹಾಗೇನೆ, ಜೋರಾಗಿ ಹೊಡಿಬೇಕು, ಅವ ತಿರುಗಿ ಹೊಡಿತೇವೆ ಅಂತ ಹೇಳಿರ್ತಾರೆ ಆಚಾರ್ಯರು. ಆ ಕಥೆ ಮಹಾಭಾರತದ್ದು, ಅದು ಬೇಡ, ಎಲ್ಲ ಒಂದು ಜೋರಾಗಿ ಹೊಡೆದ್ರಂತೆ, ಬಂದಿದ್ದಷ್ಟೇ ಕರೆದ ಹೊಡೆದಿದ್ದಷ್ಟೇ ಗುರುತು ಅವರಿಗೆ, ಮುಂದಿನ ಸ್ಟೇಜ್ ಎಲ್ಲ ಬಿದ್ದಿದ್ದೆ ಕೆಳಗೆ, ಎಲ್ಲ ನೆಲದ ಬಿದ್ದುಬಿಟ್ಟಿದ್ದಾರೆ. ಆಚಾರ್ಯರು ಎದ್ದಿಲ್ಲ, ಆಚಾರ್ಯ ಸುಮ್ಮನೆ ಕೂತಿದ್ದಾರೆ ಅಷ್ಟೇ, ಒಂದು ಕೈ ಮೇಲೆ ಹಾಕಿದ್ದಾರೆ ಅಷ್ಟೇ, ಒದ್ದಾಡ್ತಿದ್ದಾರೆ ಒದ್ದಾಡ್ತಿದ್ದಾರೆ, ಹಿಟ್ಟಿಟ್ಟಾಗ್ತಾ ಇದ್ದಾರೆ ಪಾಪ. ಏನಪ್ಪಾ ಅಂತ ಕೇಳ್ತಾರೆ ಆಚಾರ್ಯ, ಸ್ವಾಮಿ ನಮ್ ಗತಿ ಮುಗೀತು ಅಂತ ಹೇಳಿದ್ರೆ ಕತೆ ಮುಗಿದೋಯ್ತು ನಮ್ದು. ಸೌಮೇರವಂ ಗೌರವ ಮಾವಹಂತಿ ತವಾಂಗ ಮಂಗಾಂಗುಲಯಶ್ಚ ನೊಂಗೆ, ಪುರಾಗುಣಶ್ಯಾಮ ಇತೋ ದಯಾಲು. ಸ್ವಾಮಿ, ನಿಮ್ಮ ಒಂದು ಅಂಗ ಸಣ್ಣ ಸಣ್ಣ ಒಂದು ಉಗುರುಗಳು ಕೂಡ ನಮ್ಮ ಮೇಲೆ ಮೈರು ಪರ್ವತ ಇಟ್ಟಾಗ ಆಗ್ತಾ ಇದೆ. ನೀವೇನಾದರೂ ಕೈ ತೆಗೆ ತಡ ಮಾಡಿದರೆ ನಾವೆಲ್ಲ ಹೋಗ್ಬಿಡ್ತೇವೆ, ದಯವಿಟ್ಟು ಕೈ ತೆಗೆ ನಮ್ಮನ್ನು ಕಾಪಾಡಿ ಅಂತ ಹೇಳಿದರೆ. ಆಚಾರ ಆಗ ಕೈ ಎತ್ತಿದರೆ ಅಂತ ಗೊತ್ತಾಯ್ತಾ? ನಮಗೊಂದು ಪ್ರಶ್ನೆ, ಆಚಾರ ಯಾಕೆ ಹೀಗೆ ಮಾಡಿದರು ಅಂತ ಪ್ರಶ್ನೆ. ಯಾತಕ್ಕೆ ಹೀಗೆ ಮಾಡಿದರು? ತಾವು ದೊಡ್ಡವರನ್ನು ತೋರಿಸ್ಕೊಳ್ಳೋಕೋಸ್ಕರ ಮಾಡಿದರಾ? ಅಲ್ಲ, ಶಿಷ್ಯರಿಗೆ ಬಂದಿದ್ದ ಅಹಂಕಾರವನ್ನು ತೆಗಿಬೇಕಾಗಿತ್ತು ಆಚಾರ್ಯರು. ಆಚಾರ್ಯರ ಬಗ್ಗೆ ಯಾವುದೇ ದೃಷ್ಟಿಯಿಂದ ಕಡಿಮೆ ಅಂತ ತಿಳ್ಕೊಂಡ್ರು ಕೂಡ ಪಾಪ ಇವರಿಗೆ ಬರ್ತದೆ, ಆಚಾರ್ಯಗೇನು ಆಗೋದಿಲ್ಲ. ಆ ಪಾಪ ಬಂದ ಸಾಧನೆ ಆಗೋದಿಲ್ಲ ನಾಳೆ ಇವರು ಯಾರಿಗೂ ಕೂಡ. ಪರಿಸರವತ್ತು ಮತ್ತು ವಾಯುಜೀವತ್ತು ಧಕ್ಕೆ ಬಂತು ಅಂದ್ರೆ ನಿಮ್ಮ ಸಾಧನೆ ಹಾಳಾಗಿ ಹೋಗುತ್ತೆ. ಅದಾಗಬಾರದು ಅಂತ ಹೇಳಿಬಿಟ್ಟು ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ, ಸಮುದ್ರ ಹಾರಬೇಕಾದ್ರೆ ಹಾಗೆ ಮಾಡಿದ್ರಲ್ಲ ಹಾಗೆ ಮಾಡಿಬಿಟ್ಟು ಅಶಕ್ತಿಯನ್ನು ಅವರಿಗೆ ತೋರಿಸಿಕೊಟ್ರಂತ ಆಚಾರ್ಯರು. ಇನ್ನೊಂದು ಮುಖ, ವಾಯುದೇವರ ಬಗ್ಗೆ ಒಂದು ಗಮನ ತಿಳಿದಿರಬೇಕು. ಅವರಿಗೆ ವಯಸ್ಸಾಗುತ್ತೆ, ಪರಿಣಾಮ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ಡೇಟ್ ಆಫ್ ಬರ್ತ್ ಪ್ರಕಾರ ವಯಸ್ಸಾಗಿದೆ ಆಚಾರ್ಯರಿಗೆ, ಆದ್ರೆ ಇದ್ರ ಪ್ರಕಾರ ಶಕ್ತಿ ಹೋಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಂಡು ಬಿಟ್ರೆ ಆಚಾರ್ಯರ ಜೀವನದ ಹೊಸ ಮುಖ ಇದು. ಒಂದು ವಯಸ್ಸಾಗದ ಆಚಾರ್ಯರು, ವಯಸ್ಸಾಗಿಯೂ ವಯಸ್ಸಾಗದ ಆಚಾರ್ಯರು, ಇದು ಒಂದು ಮಧ್ವಾಚಾರ್ಯರು ಒಬ್ಬರೇ ಇದೆ. ಅದಕ್ಕೆ ರಚಮಧ್ವ ಸಮೋ ಗುರು, ಅವರಿಗೆ ಜ್ಞಾನ ಕೊಟ್ಟ ಗುರುಗಳಾದರೂ ಅವರೆಲ್ಲ ಕೊಂಡಾಡಿದ್ರು. ಅಲ್ಲೊಬ್ಬ ವ್ಯಕ್ತಿ, ಅಮರಾವತಿ ಅಂತ ಒಬ್ಬ ಪಂಡಿತ, ಇಂದ್ರಪುರಿ ಅಮರಾವತಿ ಇಂದ್ರಪುರಿ ಇಂದ್ರಪುರಿ ಅಂತ ಒಬ್ಬ ಪಂಡಿತ ಸನ್ಯಾಸಿ ವಾದಕರಂತ ಆಚಾರ್ಯರನ್ನು ಆಚಾರ್ಯ ಬಂದಿದ್ದೆ ಅದಕ್ಕೋಸ್ಕರ ಬಾ ಅಂತ ಕರೆದ್ರು. ಅಲ್ಲಿ ನೆನೆಸ್ಕೊಂಡಿದ್ದಾರೆ, ಕಾಶಿಯಲ್ಲಿ ಜರಾಸಂದ ಎತ್ತೋಗದಿದ್ದ ಆಚಾರ್ಯರಲ್ಲೇನೆ ಜರ ಅನಾಮತ್ ಎತ್ತೋಗದಾಗ ಮುಳುಗಿ ಮುಳಿ ಎದ್ದು ಓಡೋಗೋದು ಅಂತ ಜರಾಸಂದ. ಪ್ರಾಕ್ಷಿಪದ್ ವಿಷ್ಣು ತೋ ಏ ವಿಷ್ಣು ಪದ್ಯಾಮ್ ಅಂತ ಆಚಾರ್ಯ ಬರೆದಿದ್ದಾರೆ. ಆಚಾರ್ಯರಿಗೆ ಅಂತ ಅತ್ಯಂತ ಪ್ರಿಯವಾದ ಸ್ಥಳಗಳಲ್ಲಿ ಒಂದು ಕಾಶಿ. ಆ ಹೊತ್ತಿಗೆ ಸರಿಯಾಗಿ ಅವನು ಬಂದು ವಾದಕ್ಕೆ ಕೂಡ್ತಾನೆ. ವಾದ ಎಲ್ಲ ನಡೀತಾ ಇದೆ. ಮಾತಾಡಬೇಕಾದ್ರೆ ಪ್ರಸಾಧ್ಯತಾಂ ಜ್ಞಾನ ಸಹಾಯ ಕರ್ಮಣಃ, ಜ್ಞಾನ ಕರ್ಮಗಳ ಒಂದು ಟೋಟಲ್ ರಿಲೇಷನ್ಶಿಪ್ ಏನು, ಜ್ಞಾನದ ಸ್ಥಾನ ಏನು, ಕರ್ಮದ ಸ್ಥಾನ ಏನು, ಇವತ್ತು ಹೇಳೋದಕ್ಕೆ ಜನಕ್ಕೆ ಬರೋದಿಲ್ಲ. ಆಚಾರ ಸಿದ್ಧಾಂತದ ಹೊರತು ಬೇರೆ ಯಾರಿಗೂ ಕೂಡ ಜ್ಞಾನ ಕರ್ಮಗಳ ರೋಲ್ ಏನು ಅಂತ ಹೇಳೋದಕ್ಕೆ ಸಾಧ್ಯವಾಗಿಲ್ಲ ಅವರಿಗೆಲ್ಲ ಕೂಡ. ಜ್ಞಾನ ದೊಡ್ಡದು ಅಂತ ಕೆಲವರು, ಕರ್ಮ ದೊಡ್ಡದು ಅಂತ ಕೆಲವರು, ಎರಡೂ ಕೆಲಸಕ್ಕೆ ಬಾರದು ಅಂತ ಮತ್ತೆ ಕೆಲವರು, ಕೆಲವರು ಒಂದು ಜ್ಞಾನ ದೊಡ್ಡದು ಸಮುಚ್ಚಯವಾದಿಗಳು ಕೆಲವರು ಏನೇನೋ ಇದ್ದಾರೆ. ಆಚಾರ ಹೇಳ್ತಾರೆ, ಜ್ಞಾನೇನೈವ ಪರಂಪದಂ, ಜ್ಞಾನದಿಂದನೇ ಮೋಕ್ಷ. ಕರ್ಮದ ಲೋನ್ ಏನಾವುದು ಅಂತ ಕೇಳಿದ್ರೆ ಅದು ಕರ್ಮಣ ಜ್ಞಾನ ಮಾತನೋತಿ. ಅಪರೋಕ್ಷ ಜ್ಞಾನಿಗೂ ಕರ್ಮ ಬೇಕು ಎಲ್ಲ ಹೇಳ್ತಾರೆ. ಅವನಿಗೋ ದಡ್ಡ ಏನು ತಿಳಿತಾ ಇಲ್ಲ ಅವನಿಗೆ. ಕೊನೆಗೆ ಹೇಳಿದಂತೆ ಸೂತ್ರ ಕೊಳ್ಳಕ್ ಬರಲಿಲ್ಲ. ಕೊನೆಗೆ ಪಪ್ರಚ್ಛ ಜ್ಞಾನ ಪದಾರ್ಥ ಮುಗ್ರಧೀಹಿ, ಸ್ವಾಮಿ ಆಚಾರ್ಯ ಜ್ಞಾನ ಅಂದ್ರೇನು ಅಂತ ಕೇಳಿದ. ಓ ಇಲ್ಲಿದ್ದೀಯ ನೀನು, ಮೊದಲೇ ಹೇಳಬಾರ್ದಾಗಿತ್ತ ಪುಣ್ಯಾತ್ಮ, ಹೋಗು ಇನ್ಮೇಲೆ ಜ್ಞಾನ ಅಂದ್ರೆ ಅರ್ಥ ಮಾಡ್ಕೊಂಡು. ಜ್ಞಾನ ಅಂತ ಶಬ್ದದಿಂದ ಅರ್ಥ ಗೊತ್ತಿದ್ರೆ ಕೇಳಬಾರದು, ಗೊತ್ತಿಲ್ಲದಿದ್ರು ಕೇಳಬಾರದು. ಗೊತ್ತಿಲ್ಲದ್ರೆ ಕೇಳಿ ಉಪಯೋಗ ಇಲ್ಲ, ಗೊತ್ತಿದ್ರೆ ಕೇಳಕ್ ಸಾಧ್ಯ ಇಲ್ಲ. ಪ್ರಶ್ನೆ ದೋಷಾಹಿ ಚತ್ವಾರಃ ಸೋವ್ಯಾಹತಿ ರಸಂಗತಿ. ಆದ್ದರಿಂದ ಸಿದ್ಧಾರ್ಥತಾಚ ವೈಫಲ್ಯಂ ನತಶ್ಯಾ ತತ್ವ ನಿರ್ಣಯ. ನಿನ್ ಗೊತ್ತಿದೆಯೋ ಇಲ್ಲೋ, ಗೊತ್ತಿದ್ರೆ ಕೇಳಾಗಿಲ್ಲ ಸಿದ್ಧಾರ್ಥ, ಗೊತ್ತಿಲ್ಲವರಿಗೆ ಕೇಳಬಾರ್ದು, ಗೊತ್ತಾಗಲ್ಲ ನಿನಗೆ ವೈಫಲ್ಯ ಅಂತ ಹೇಳಿದ ತಕ್ಷಣ ಆಗವನು ತೆಪ್ಪಗಾದನಂತೆ. ಆಚಾರ್ಯ ಯಾವ ರೀತಿ ಬೇಕಾದ್ರೂ ಸೋರಿಸಬಲ್ಲರು. ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆಚಾರ್ಯ. ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬಂದ್ರಂತೆ, ನಿಜವಾದ ಅರ್ಥದಲ್ಲಿ ಅದು ನೋಡಿದಾಗ ಪರಮಾಶ್ಚರ್ಯ ಆಗಬೇಕು. ಪ್ರಾಪ್ತ ಕ್ಷೇತ್ರಂ ಕ್ಷತ್ರ ಪ್ರಧನ ಪಿಶುನಂ ಅಂತ ಹೇಳಬೇಕಾದ್ರೆ, ಚಚ್ಚೇರ ಸತ್ತು ಸತ್ತು 18 ಅಕ್ಷೋಡಿ ಸಹಸವಾದಂತಹ ಜಾಗ. ಆಚಾರ್ಯರು ಬಂದರು ಕುರುಕ್ಷೇತ್ರಕ್ಕೆ, ನಾವು ಹೋಗಬೇಕು ಅಲ್ಲಿಗೆ. ಕುರುಕ್ಷೇತ್ರಕ್ಕೆ ಹೋದರೆ ಮನೆ ಕುರುಕ್ಷೇತ್ರ ತಪ್ತದು ಕೊನೆ ಪಕ್ಷ. ಇಲ್ಲಿ ಕುರುಕ್ಷೇತ್ರಕ್ಕೆ ಹೋಗಿರ್ತಾರೆ, ಗಲಾಟೆ ಮಾಡಾಗಿಲ್ವಲ್ಲ ಕೊನೆ ಪಕ್ಷ, ಅದೊಂದು ಅನುಕೂಲ. ಆ ಪುಣ್ಯದಿಂದ ಉದ್ದಾಗ್ತಾ ಇರ್ತದೆ. ಕೆಲವು ಕಡೆ ಸ್ನಾನ ಮಾಡಿದ್ರೆ ಪುಣ್ಯ ಅಂತೆ, ಕುರುಕ್ಷೇತ್ರ ಹಾಗಲ್ಲ. ಅಲ್ಲಿ ಬೀಸಿದ ಗಾಳಿ ನಮ್ಮ ಮೇಲೆ ಬಿದ್ದರೆ ಸಾಕಂತೆ. ನಮ್ಮ ಮೇಲೆ ಏನಾದರೂ ಕುರುಕ್ಷೇತ್ರದ ಮೇಲಿಂದ ಬೀಸಿ ಬಂದ ಗಾಳಿ ಬೀಸಿದ್ರೆ ನಮ್ಮ ಪಾಪಗಳೆಲ್ಲ ಹುಲ್ಲುಗಡ್ಡೆ ಹರಿದ ಹೊರಗೆ ಹೋಗ್ಬಿಡುತ್ತೆ ಆ ಕಡೆ. ಅಂತ ವಿಚಿತ್ರವಾದ ಸ್ಥಳ ಕುರುಕ್ಷೇತ್ರ. ಅಲ್ಲಿಗೆ ಬಂದಿದ್ದಾರೆ ಕೌರವ ಕ್ಷೇತ್ರ ವಾಪ್ತಃ. ಅಲ್ಲಿ ಬಂದು ಆಚಾರ್ಯರು ಶಿಷ್ಯರಿಗೆಲ್ಲ ಹೇಳಿದರಂತೆ, ಸ್ವಾಭಿಹೃತಿ ಪಥದ್ಧಸ್ತಿ ಯುದ್ಧೋತ್ಸವಾನಾಂ, ನಾವು ಭೀಮನಾಗಿದ್ದಾಗ ಯುದ್ಧ ಮಾಡ್ತಾ ಇದ್ದೀವಿ ಇಲ್ಲಿ, ಈಗ ಆಗ್ತಾ ಇತ್ತು. ಒಂದೇಟು ಹೊಡೆದ್ರೆ ಆನೆಗಳು ಸಾಲು ಸಾಲು ಸತ್ತು ಬಿಡುತ್ತಿದ್ವು ಅಂತೆಲ್ಲ ಮಹಾಭಾರತನ ಅಲ್ಲಿ ಮಾಡಿದ್ರು, ಇಲ್ಲಿ ಹೇಳ್ತಾರೆ ಅಷ್ಟೇ ವ್ಯತ್ಯಾಸ. ಅಲ್ಲಿ ಏನಾಗಿತ್ತು ಅಂದ್ರೆ ಅವರೇ ಹೇಳಿದ್ರು, ಮಹಾಭಾರತ ಪ್ರವಚನ ಮಾಡ್ತಾ ಇದ್ದಾರೆ. ಮಹಾಭಾರತ ಪ್ರೇರಣೆಯ ಯುದ್ಧ ಪರ್ವದ ಭಾಗ ಓದಬೇಕು. ಇಡೀ ನಮ್ಮ ಸಂಸ್ಕೃತ ಶಾಸ್ತ್ರ ಪ್ರಪಂಚದೊಳಗೆ ಯುದ್ಧ ಸಂಸ್ಕೃತದಲ್ಲಿ ರಂಜಕವಾಗಿರೋದು ಎರಡೇ ಕಡೆಗೆ. ವೇದವ್ಯಾಸರು ಮಹಾಭಾರತದಲ್ಲಿ ಬರೀತಾರಲ್ಲ, ಎಷ್ಟು ರೋಮಾಂಚಕವಾದ ಯುದ್ಧ, ಅದನ್ನು ಯಾರೂ ಮತ್ತೆ ಆ ರೀತಿ ಬರೀಲಿಕ್ಕಾಗಲಿಲ್ಲ. ಆಚಾರ್ಯ ಯುದ್ಧ ಪರ್ವಗಳ ನಿರ್ಣಯ ಸಂಗ್ರಹ ಮಾಡ್ತಾರಲ್ಲ, ಏನು ಅತ್ಯದ್ಭುತವಾದ ಸಂಗ್ರಹ, ನೋಡಿದರೆ ಪರಮಾಶ್ಚರ್ಯವಾಗಬೇಕು. ಯುದ್ಧ ಇನ್ನೇನು ಅಲ್ಲೇ ಯುದ್ಧದಲ್ಲಿ ಇದ್ದೇವೆ ಎನಿಸಬೇಕು. ನಾವೀಗ ನಮಗೆ ಏಟು ಬೀಳದಾಗಿದ್ದೇವೆ ಅದು ಭಾರಿ ಖುಷಿ ಅಂತ ಕೇಳಿದರೆ, ಬರೀ ಇದ್ದೇವೆ ಗಾಬರಿ ಆಗಿಬಿಡ್ತೇವೆ. ಎಷ್ಟು ಬೀಳದಂತೆ ಇದ್ದೇವೆ ಅನುಭವ ತಂದು ಕೊಡಬೇಕಾದ್ರೆ ಅದನ್ನು ಓದಿದ್ರೆ ಗೊತ್ತಾಗ್ತದೆ ನಮಗೆ. ಎಲ್ಲ ಹೇಳ್ತಿದ್ದಾರಂತೆ ಆ ಶಿಷ್ಯರೆಲ್ಲ ಭಾರಿ ಬುದ್ಧಿವಂತರಲ್ಲ. ಅವ್ರು ಕೇಳ್ತಾರೆ, ಸತ್ಯತೀರ್ಥರು ಕೇಳಿದ್ರಂತೆ, ಸ್ವಾಮಿ ತವಾಯುಧಂ ಕ್ರೀತಿ ಜಗಾದ ಸತ್ಯಧೀಹಿ, ಯುದ್ಧ ಮಾಡುತ್ತಿದ್ವಿ ಅಂತ ಹೇಳಿದ್ರಲ್ಲ, ನೀವು ಭೀಮನಾಗಿದ್ರಿ ಅಂತ ಹೇಳಿದ್ರಲ್ಲ, ನೀವು ಗದೆಗಿದೆ ಉಪಯೋಗಿಸಿದ್ರಲ್ಲಾಗ ನಿಮ್ಮ ಆಯುಧ ಯಾವುದು ಸ್ವಲ್ಪ ನೋಡಬೇಕಲ್ಲ ಅಂತ ಕೇಳಿದ್ರಂತೆ. ಶಿಷ್ಯರು ಬಹಳ ಕ್ರಿಟಿಕಲ್ ಥಿಂಕಿಂಗ್ ಇದ್ದವರು ಶಿಷ್ಯರು. ನಿಮ್ಮ ಆಯುಧ ಒಂದು ನೋಡಬೇಕಲ್ಲ ನಾವು ಅಂತ ಹೇಳಿದಾಗ ಆಚಾರ್ಯ ಹಳೆ ಕತೆ ಬಿಡೋದು ಸುಮ್ಮನಾಗಲಿಲ್ಲ, ಓಹ್ ನೋಡಬೇಕಾ ಬನ್ನಿ ಅಂತ ಹೇಳಿದ್ರಂತೆ. ಒಂದು ಕಡೆ ತೋರಿಸಿ ಅಗೀರಿ ಅಂತ ಹೇಳಿದ್ರಂತೆ. ಅಲ್ಲಿ ಅಗದರಂತೆ, ನೋಡಿದ್ರೆ ದೊಡ್ಡದಾಗಿರ್ತಕ್ಕಂಥ ಅದು ಗದೆ ಅಂತ. ಭೀಮನಗಾರ ನೋಡಿದ ತಕ್ಷಣ ಗೊತ್ತಾಗು, ನಮಗಲ್ಲ ಅಂತಾರಲ್ಲ, ಈ ಟೇಪ್ ರೆಕಾರ್ಡ್ ನೋಡಿದ್ರೆ ಇಂಡಿಯನ್ ಮೇಕ್ ಅಲ್ಲ ಅಂತ ಅಷ್ಟ ಗೊತ್ತಾಗ್ಬಿಡುತ್ತೆ. ಎಷ್ಟೊತ್ತಲ್ಲ ಇದು ಫಾರಿನ್ ಮೇಕ್ ಅಂತ ಅನಿಸೋ ಹಾಗೆ, ಇದು ಭೂಲೋಕದ್ದಲ್ಲ, ಇವರೇ ಉಪಯೋಗಿಸು, ನಮಗೆ ಎತ್ತಲಕ್ಕೂ ಆಗೋದಿಲ್ಲ ಅಂತ ಗೊತ್ತಾಗಿಬಿಟ್ಟು ಭಾರಿ ಭಾರಿ ಆಶ್ಚರ್ಯಪಟ್ಟರಂತೆ. ಆಗ ಸತ್ಯತೀರ್ಥರು ಕೇಳಿದ್ರಂತೆ, ಸ್ವಾಮಿ ಏನ್ ಆಶ್ಚರ್ಯ ಇದು ಒಂದು, ಮೊದಲು ಕೇಳಿದ್ರು ತವಾಯುಧಂ ಕ್ವಾ ಅಂತ ಕೇಳಿದ್ರು. ಆಗ ಆಚಾರ್ಯಂದ್ರಂತೆ ಸತ್ಯತೀರ್ಥರೇ, ಭಾರಿ ಆಶ್ಚರ್ಯ ಪಡ್ಲಿಕ್ಕೆ ಹೋಗಬೇಡಿ, ನಾನು ಭೀಮನಾಗಿ ಯುದ್ಧ ಮಾಡಿದ್ದು ಅಷ್ಟೇ ಅಲ್ಲ, ನೀವು ಒಬ್ಬ ರಾಜರಾಗಿದ್ರಿ ಇಲ್ಲಿ, ನೀವು ಯುದ್ಧರಂಗದಲ್ಲಿ ಪಾಲ್ಗೊಂಡಿದ್ರಿ ಅಂತ ಹೇಳಿದ್ರಂತ. ಅವರಿಗೆ ಎಷ್ಟು ಖುಷಿಯಾಗಿರ್ಬೇಕು, ಅವ್ರಿಗೆ ಎಷ್ಟು ಆನಂದ ಆಗಿರು ಸತ್ಯತೀರ್ಥರಿಗೆ ಅಂತ ಆಚಾರ್ಯಗೆ ನಮಗೆ ಜನ್ಮ ಜನ್ಮದ ನಂಟು ಅಂತ ಭಾರಿ ಖುಷಿಯಾಯಿತು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತೋಮೇ ಜನ್ಮ ಜನ್ಮನಿ ಅಂತ ಮನಸ್ಸಿಗೆ ಬಂದಾಗಾಯ್ತು ಅವರಿಗೆ, ರೋಮಾಂಚನವಾಗಿಬಿಟ್ಟಿದೆ ಅವರಿಗೆ, ಸ್ವಲ್ಪ ಅವರಿಗೆ ಕುತೂಹಲ ಬಂತು. ಹಾಗಿದ್ರೆ ಮಮಾಯುಧಂ ಪ್ರೀತಿ ಜಗಾದ ಸತ್ಯಧೀಹಿ, ನಾನು ಯುದ್ಧ ಮಾಡ್ತಿದ್ದ ಆಯ್ತ ಯಾವ್ದು ಆಚಾರ್ಯ ಅಂತ ಕೇಳಿದಂತ. ಇದು ಬಹಳ ಪುಣ್ಯ. ಈಗ ನಿಮ್ಮದು ಕೇಳಿದ್ದೆ, ನಂದೇ ತೋರಿಸಿ, ಈಗ ನನ್ನ ಆಯುಧ ಯಾವ್ದಾಯ್ತು ಕೇಳಿದ್ರೆ ಆಚಾರ್ಯ ಇಲ್ಲಗೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ತೋರಿಸಿಬಿಟ್ಟು ಇಲ್ಲಗಿರಿ ಅಂತ ನಗದ್ರೆ ಅಲ್ಲೊಂದು ಆಯುಧ ಸಿಗ್ತದೆ, ಯಾತಪ್ಪ ಮ್ಯಾಚಿಂಗ್ ಆಗಿ ಚಿಕ್ಕದಾಗಿತ್ತು ಅದು. ಓ ನಿಮ್ಮ ಆಯುಧ ಅಂತ ಹೇಳಿದಾಗ ನಮಗೆ ಗೊತ್ತಾಗ್ತದೆ ಆಚಾರ್ಯರಿಗೆ ಜನ್ಮ ಜನ್ಮದ ಜ್ಞಾನ ಇದೆ, ಅದು ಮುಖ್ಯ. ಜನ್ಮದ ಜನ್ಮದ ಜ್ಞಾನ ಮೊನ್ನೆ ನೋಡಿದ್ದೇವೆ, ಗುರುಪುತ್ರನ ಕಿವಿಯಲ್ಲಿ ಊದಿದಾಗ ಭಾವಪ್ರಕಾಶದಲ್ಲಿ ಹೇಳಿದ್ದಾರೆ, ತಸ್ಯಚ ಅನಂತ ಅತೀತ ಜನ್ಮಾನಿ ಪ್ರಕಾಶಿತವಾನ್ ಶ್ರೀಮಧ್ವಃ. ಗುರುಪುತ್ರನ ಹಿಂದಿನ ಎಲ್ಲಾ ಜನ್ಮಗಳ ಜ್ಞಾನ ತಂದುಕೊಟ್ರಂತೆ. ಸತ್ಯತೀರ್ಥರು ಹೇಗೆ ಹೇಳ್ತಾ ಇದ್ದಾರೆ, ಈ ನಮಗೆ ಅರ್ಥ ಆಗ್ತದೆ. ಯಾರು ಸರಿಯಾಗಿ ಆಚಾರ್ಯರನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ಜನ್ಮಾಂತರದ ಜ್ಞಾನವೂ ಕೂಡ ಬರ್ತದೆ ಎಂಬುದು ನಾವು ಎದ್ದು ಕಾಡತಕ್ಕಂಥ ಫಲಶ್ರುತಿ. ಅಲ್ಲಿಂದ ಮತ್ತೆಲ್ಲ ಅಲ್ಲಿ ಸಾಟಿಬಿಟ್ಟರಂತ ಆಚಾರ್ಯರು. ಇದರಿಂದ ಹೊಸ ವಿಷಯ ಗೊತ್ತಾಗೋದಿಷ್ಟೇ, ಮಧ್ವಾಚಾರ್ಯರು ತೀರ ವಿನೂತನ ಶೈಲಿಯ ಆಚಾರ್ಯರು, ಸರ್ವಜ್ಞರು. ಕುರುಕ್ಷೇತ್ರ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಪ್ರೂವ್ ಮಾಡಿದ್ದು ಮಧ್ವಾಚಾರ್ಯರು. ಇವತ್ತು ಕೂಡ ಜನ ಇಲ್ಲಿ ಅಗಿಲಕ್ಕೆ ತಯಾರಿಲ್ಲ, ಯೋಚನೆ ಮಾಡಿ ನೋಡೋಣ. ಎಷ್ಟು ಬುದ್ಧಿನ ಕಾಲ ಇದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಎಷ್ಟು ಡಿಪಾರ್ಟ್ಮೆಂಟ್ಗಳಿವೆ, ಆ ನಗದು ನೋಡಬಾರದೆ. ಯುದ್ಧ ಆಯ್ತು ಅವ್ರು ಬರೀ ಗಲಾಟೆ ಮಾಡ್ತಾ ಕೂತಿದ್ದಾರೆ ಹೊರತು ಆ ಗೋಪುರ ಗಲಾಟೆ ಮಾಡ್ತಾರಲ್ಲ, ಹೌದು ಅಲ್ಲ ನೋಡಿ ರೆಕಾರ್ಡ್ ನೋಡಬಾರದೆ. ಕೊನೆ ಪಕ್ಷ ನನ್ನ ನಂಬಿಕೆ ಭಾರಿ ದೊಡ್ಡದು, ನಿಮ್ಮನೆ ನನ್ನೊಂದು ನಂಬ್ಕೊಂಡ್ಬಿಡ್ತೀನಿ, ಗತಿ ಏನಾಗ್ತದೆ ನಿಮ್ಗೆ ಯೋಚನೆ ಮಾಡಿ ನೋಡಂತ. ಈಗ ಅದು ಆಧಾರ ಇಲ್ಲ, ನಾ ಐ ಬಿಲೀವ್ ಇಟ್ ಇಸ್ ಇನ್ ಮೈ ಹೌಸ್, ಹುಚ್ಚ ಅಂತ ಒಳಗೆ ಹಾಕ್ತಾರೆ ಅಷ್ಟೇ, ಹೊರತು ಬೇರೆ ದಾರಿ ಇಲ್ಲ ಅದಕ್ಕೆ. ಇವತ್ತು ನಂಬಿಕೆ ಅಲ್ಲ, ಅದು ಒಂದು ಫ್ಯಾಕ್ಟ್ ಬೇಕು. ಆಧಾರ ಇಲ್ಲ, ಬಾಯ್ದಾಗ ಆಧಾರ ಇಲ್ಲ ನಂಬಿದ್ದೇನೆ, ಈ ರೀತಿ ಮಾಡಿ ಗತಿಯರಾಗಬೇಕು ನಿಮಗೆ. ಕಂಡ್ಕೊಂಡು ಅವರಷ್ಟು ಹಾಸಿಕೊಂಡ್ಬಿಟ್ಟು ನಂಬಿಕೆ ನಂಬಿಕೆ ಅಂತ ಹೇಳಿದ್ರೆ ಜಗತ್ತು ಇದ್ದು ಬಂದ ನಂಬಿಕೆನೂ ಹೋಗಿಬಿಡ್ತದೆ, ಅವ್ರು ಯಾರು ಉಳಿಯೋದಿಲ್ಲ ಅದರಿಂದ. ಅಲ್ಲ, ಅದು ಬಹಳ ಮುಖ್ಯ. ಆಚಾರ್ಯ ಹೇಳುತ್ತಾರೆ, ಅಗದು ನೋಡು ಯಾಕೆ ಯೋಚನೆ ಮಾಡಬಾರದು ನೀವೀಗ, ಅಗದು ನೋಡು ಏನಿದೆ ಇಲ್ಲಿ ಆಕಾಶ ಡಿಪಾರ್ಟ್ಮೆಂಟ್ ಕಡೆ ಪರೀಕ್ಷೆ ಭಾಷೆ ಮುಗಿದೋಯ್ತಲ್ಲ, ಗೊತ್ತಾಗುತ್ತೆ ಯಾಕೆ ಮಾಸದಲ್ಲಿ ಗೊತ್ತಲ್ಲ ಅಂತ ಅವರಿಗೆ ಗೊತ್ತಿದೆ. ಅದು ಮುಖ್ಯ. ಈಗ ಪರೀಕ್ಷೆ ಭಾಷೆ ಬಜಿತಿ ಹಂಗ ಅಡು ಬರುತ್ತೆ ಗುಟ್ಟು ಅಂತ ಗೊತ್ತಿರೋದು. ಅದಕ್ಕೆ ಅವ್ರು ಏನ್ ಮಾಡಿದ್ರಂತೆ, ಇಲ್ಲಿ ಅಗಿದ್ರಿ ಅಂತ ಹೇಳಿ ತಕ್ಷಣ ತೋರಿಸ್ತಾರೆ ಆಚಾರ್ಯರು. ಅಂದ್ರೆ ಸತ್ಯವನ್ನು ಪರೀಕ್ಷೆ ಮಾಡಬೇಕು ಅಂತಿದ್ರೆ ಪ್ರತ್ಯಕ್ಷ ಪ್ರಮಾಣ ಇದು, ಒಂದು ಪ್ರತ್ಯಕ್ಷ ಇದೆ, ತೆಗೆದು ನೋಡಿ ಅಂದ್ರೆ ಎಕ್ಸ್ಕವೇಷನ್ ಮಾಡಿ ತೋರಿಸ್ತಾರೆ ಆಚಾರ್ಯರು. ಇವತ್ತು 21ನೇ ಶತಮಾನ ಅಂತ ತಿಳ್ಕೊತೇವೆ, ಇವತ್ತು ಸಾಧ್ಯವಾಗಿಲ್ಲ ಜನಗಳಿಗೆ, ಅವತ್ತು ಆಚಾರ್ಯ ಮಾಡಿ ತೋರಿಸಿದ್ದಾರೆ. ಹಿಂದೆ ಯಾರು ಕೂಲಿಯವರು ಕರ್ಕೊಂಡು ಹೋಗಿದ್ದಿಲ್ಲ ಆಚಾರ್ಯರು, ಯಾರು ಆರ್ಸಿ ಇವರು ಕಂಟ್ರಾಕ್ಟರ್ ಕರ್ಕೊಂಡು ಹೋಗಿಲ್ಲ, ಎಲ್ಲ ಶಿಷ್ಯರುಗಳು ಅವ್ರ ಕೈಲಿ ಮಾಡಿಸ್ತಾರೆ ಈ ಕೆಲಸ. ಅದು ನಮಗೆ ಹೇಳುತ್ತಾರೆ, ಸತ್ಯವನ್ನು ಬೋಧಿಸಬೇಕಾದ್ರೆ ಕೂಗೋದು ಕಿರಿಚೋದು ಮಾಡಬೇಡಿ, ಫ್ಯಾಕ್ಟ್ಸ್ ಅನ್ನು ಮುಂದಿಡಿ ಅಂತ ಆಚಾರ್ಯ ಹೇಳುತ್ತಾರೆ. ಸತ್ಯವನ್ನು ಮುಂದಿಟ್ಟರೆ ಯಾರು ಒಪ್ಪಲೇಬೇಕಾಗ್ತದೆ. ಇದನ್ನು ಆಚಾರ್ಯ ಕೊಟ್ಟದ್ದು, ಎಷ್ಟು ಸಂದೇಶ ಕೊಡ್ತಾರೆ ಹೇಳದಕ್ಕೆ. ಸುಭದ್ರವಿಜಯ ಅಂದ್ರೆ ಅದು ಕಾವ್ಯ ಅಲ್ಲ, ಶಾಸ್ತ್ರ, ಬರೀ ಶಾಸ್ತ್ರ, ದೊಡ್ಡ ಶಾಸ್ತ್ರ ಸುಭದ್ರ ವಿಜಯ ಅಂತ ಹೇಳಿದ್ರೆ ಅದನ್ನು ಒಂದು ಅರ್ಥ ಮಾಡಿಕೊಂಡ್ರೆ, ಅದನ್ನು ಓದಬೇಕಾದ್ರೆ ಕಾವ್ಯ ಉತ್ಪತ್ತಿ ಓದೋದಲ್ಲ, ಆಚಾರ್ಯ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಓದಬೇಕು. ಆಚಾರ ಒಂದು ಉಪನಿಷತ್ತು, ಅದು ಒಂದು ಮಧ್ವೋಪನಿಷತ್ತು ಅಂತ ಕರೀಬೇಕು. ಪ್ರಾಣದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಉತ್ಪತ್ತಿಯ ಅಂಗದ ಸ್ಟಡಿ ಬೇರೆ, ಅದನ್ನ ಶಾಸ್ತ್ರದ ಅಂಗ ಸ್ಟಡಿ ಮಾಡೋದು ಬೇರೆ. ಆ ರೀತಿ ಓದ್ಕೊಂಡ್ರೆ ಅದರ ಮಹತ್ವ ಏನು ಅಂತ ಅರ್ಥ ಆಗ್ತದೆ. ಅಷ್ಟು ಮಾಡಿ ತೋರಿಸಿ ಮುಂದೆ ಹೊರಡ್ತಾರೆ ಆಚಾರ್ಯರು. ಮತ್ತೆ ಅವ್ರು ಯಾವಾಗ ಮುಂದೋಗರೆ ಅದರಿಂದ ಮುಂದೆ ಹೊರಡ್ತಾ ಇದ್ದಾರೆ. ಅಲ್ಲಿಂದ ಋಷಿಕೇಶಕ್ಕೆ ಬಂದರು. ಸದೃಷಿಕೇಶ ಅಭಿಧಾನೆ ಅಲ್ಲಿಗೆ ಬಂದು ಋಷಿಕೇಶ ಮತ್ತೊಂದು ಕತೆ. ಋಷಿಕೇಶಕ್ಕೆ ತುಂಬಾ ಜನ ಹೋಗಿರ್ತಾರೆ, ಅಲ್ಲಿ ಇಳ್ಕೊಂಡಿರ್ತಾರೆ, ನೋಡಬೇಕಾದ್ದೊಂದು ನೋಡಿದ್ರೆ ಹಾಗೆ ಬರ್ತಾರೆ ಪುಣ್ಯಾತ್ಮರು. ಎಷ್ಟೋ ಸರ್ತಿ ಅಲ್ಲಿ ಹೋದಾಗ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ ಬದರಿಯಲ್ಲಿ, ಅಲ್ಲಿ ಕ್ಯಾಂಪ್ ಹಾಕಿ ಹಾಗೆ ಕೂತಿರ್ತಾರೆ, ಸುಮ್ಮನೆ ಬೈಕೊತ್ತ ಕೂತಿರ್ತಾರೆ, ಏನ್ ಸರಿ ಹೋಗುತ್ತೋ ಏನ್ ಸರಿ ಹೋಗುತ್ತೋ ಅಂತ ಹೇಳಿ. ಅಷ್ಟೇ, ಇವ್ರು ಸರಿ ಹೋಗೋದಿಲ್ಲ, ಅದು ಸರಿ ಹೋಗ್ಬೇಕು ಅಷ್ಟೇ, ಹೊರತು ಇವ್ರು ಸರಿ ಹೋಗೋದೇ ಇಲ್ಲ. ಆ ಋಷಿಕೇಶದೊಳಗೆ ಋಷಿಕೇಶನ ವಿಗ್ರಹ ಇದೆ, ಅದಕ್ಕೆ ಋಷಿಕೇಶ ಅಂತ ಅದಕ್ಕೆ ಹೆಸರು. ಗಂಗಾ ತೀರದಲ್ಲೇ ಇದೆ ಒಳ್ಳೆ ಋಷಿಕೇಶ, ಶಾಸ್ತ್ರೋಕ್ತ ಋಷಿಕೇಶ ಮೂರ್ತಿ, ಸಾಲಿಗ್ರಾಮ ಶಿಲಾ ಮೂರ್ತಿ ಅಲ್ಲಿದೆ. ಅಲ್ಲಿ ಆಚಾರ್ಯ ಕ್ಯಾಂಪ್ ಮಾಡಿದ್ದಾರೆ, ಬಹಳ ಮುಖ್ಯ. ನಾ ಆಚಾರ್ಯ ಬಂದ ಜಾಗ ಅಂತ ನೋಡಕ್ ಹೋಗಬಾರದೆ ಕೊನೆ ಪಕ್ಷ. ಅದನ್ನ ಋಷಿಕೇಶ ಅಲ್ಲಿ ಭರತ್ ಬಂದಿರಂತ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ನಮ್ಮ ಜನ ಯಾರೋ ಹೋದ್ರೆ ಬರೀತಾರೆ, ಕೂತೋರು ಬರೀತಾರೆ ಹಾಗೆ, ಇದು ರಾಮರ ತಮ್ಮ ಭರತರ ದೇವಾಲಯ, ದೊಡ್ಡ ಸಂಶೋಧಕ ಶಿವಮಣಿಗಳು ಇರಲ್ಲ ಕೂಡ. ಭರತನ ತಮ್ಮ ರಾಮನ, ರಾಮನ ತಮ್ಮ ಭರತನ ಮಂದಿರ ಅಲ್ಲದು, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಪದ್ಮಪುರಾಣ ಶ್ಲೋಕ ಹಾಕಿದ್ದಾರೆ. ಇಲ್ಲಿ ಭರತ ಅಂದ್ರೆ ವಿಷ್ಣು, ಜಗದ್ಭರಣ ಮಾಡೋದಕ್ಕೆ ಭರತ ಅಂತ ವಿಷ್ಣುವಿಗೆ ಹೆಸರು. ಆ ಶ್ಲೋಕ ಹಾಕಿದ್ದಾರೆ, ಬೋರ್ಡ್ ಹಾಕಿ ಓದೋರೇ ಇಲ್ಲ ಗತಿ. ಅದಕ್ಕೆ ಅದು ಮಾಡಿಬಿಟ್ಟು ಭರತನ ಮಂದಿರ, ರಾಮನ ತಮ್ಮ ಭರತನ ಮಂದಿರ, ಭರತನ ಗುಡಿ ಇದೆ. ಈ ಸಂಶೋಧನೆ ಮಾಡಿ ಮಾಡಿನೇ ಇದ್ದು ಬಂದ ಶಾಸ್ತ್ರಜ್ಞಾನ ಹೋಗಿಬಿಡುತ್ತೆ ಜನಗಳಿಗೆ. ಋಷಿಕೇಶ ದೇವರ ವಿಗ್ರಹ ಅಕ್ಷಯ ತೃತೀಯ ಮಾತ್ರ ಅಭಿಷೇಕ ಮಾಡ್ತಾರಂತಾರೆ. ಗೋಸ್ಕರ ಒಂದೇ ದಿವಸ ಮಾತ್ರ ಅಭಿಷೇಕ, ಅಕ್ಷಯ ತೃತೀಯ ದಿವಸ ಮಾತ್ರ, ಉಳಿದಂತೆ ನಿತ್ಯ ಪೂಜಾ ಆರತಿ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಇಟ್ಕೊಂಡಿದ್ದಾರೆ ಸಭೆ. ಆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬಂದರು, ನೋಡಿ ಶೈವ ಅಂತ ಕಾಣಿಸ್ತಾ ಇದೆ, ನೋಡಿದ್ರೆ ಶಿವಭಕ್ತ ಕಂಡ ಕಾಣಿಸ್ತಿದ್ದಾನೆ. ವಿಪ್ರ ಬಂದಿದ್ದಾನೆ, ಆಚೆ ಎಲ್ಲರೆದುರಿ ಕಂಡ, ಆಚಾರ್ಯ ನಮಸ್ಕಾರವನ್ನು ಮಾಡಿದ, ಪ್ರಾರ್ಥನೆ ಮಾಡಿದ, ತಾವು ಬಂದಿದ್ದೀರಿ ಹತ್ರ, ಇಲ್ಲೇ ನಮ್ಮ ಆಲಯ ಇದೆ, ಬಂದು ಭಿಕ್ಷಾ ಸ್ವೀಕಾರ ಮಾಡಬೇಕು ಅಂತ ಕೇಳಿದ. ತಕ್ಷಣ ವಿಪ್ರಾತ್ಮೇಶ ಅಂತ ಅಂದ್ಕೊಂಡಿದ್ದರೊಳಗೆ ಆಚಾರ್ಯ ತಕ್ಷಣ ಆಗಲಿ ಅಂತ ಹೇಳಿದ್ದಾರೆ. ಇಷ್ಟು ಮಾಡಿದ ವ್ಯಕ್ತಿ ಏನ್ ಮಾಡಬೇಕು, ತಕ್ಷಣ ಅದೃಶ್ಯರಾಗಿಬಿಟ್ಟಿರೋದು, ಎಲ್ಲ ನೋಡ್ತಿದ್ದಾರೆ ಮಾಯ ಆಗಿಬಿಡ್ತಾರ, ಕೆರಳಕ್ಕೆ ಬಂದ ಬ್ರಾಹ್ಮಣ ಮಾಯ ಆಗಿಬಿಡ್ತಾರೆ. ಶಿಷ್ಯರಿಗೆಲ್ಲ ಆಶ್ಚರ್ಯ, ಇದೇನು ಇದು ಒಂದು ಕೆರಳಕ್ಕೆ ಕರೆದವರಿಷ್ಟ ಮಾಯ ಆಗ್ತಾರೆ, ಅರ್ಧರಿವರೆ ಬನ್ನಿ ಅಂತ ಕರೆದು ನಾಪತ್ತೆ ಆಗಿಬಿಟ್ಟಿರ್ತಾರೆ ಎಷ್ಟೋ ಜನ. ಆ ತರ ಅಲ್ಲ, ಮತ್ತೆ ಇದು ಮೋಸ, ಇದು ಮಾಯಾವಿಗಳ ಮಾಯ ಇದು. ಆಚಾರ್ಯರು ನಿಜವಾದ ಅಂತ ಮಹಾನುಭಾವರು ಬೇಕಾಸ್ತಾನೆ ಸಿಗ್ತಾರೆ, ಬರಲೇಬೇಕು ಅಂತೇಳಿ ಅವ್ರ ಅಡ್ರೆಸ್ ಕೂಡ ಇಲ್ಲದ ಹೋಗಿರ್ತಾರಲ್ಲ, ಅಂತ ಕಥೆಯಲ್ಲ ಇದು ಒಂದು. ಯಾತಕ್ಕಾಯ್ತು ಆಚಾರ್ಯ ಹೇಳ್ತಾರೆ, ಅವರು ನಮ್ಮ ಶಿಷ್ಯರು, ಅವರ ಮಗ ನಿಜವಾಗ್ಲೂ ಹೇಳೋದಾದ್ರೆ ಯಾರು, ಯಾಮಾರುತಾದ್ ಗರ್ಭ ಮಹತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮು. ರುದ್ರದೇವರು ವಾಯುದೇವರ ಮಕ್ಕಳವರು, ಅವರು ನಮ್ಮ ಶಿಷ್ಯರು ಹೌದು, ಊರು ಹೌದು, ಭಿಕ್ಷಾಗೋಸ್ಕರ ಕೆರಳಕ್ಕೆ ಬಂದಿದ್ರು, ಒಪ್ಕೊಂಡಿದ್ದೇವೆ ಅಂತ ಹೇಳಿದ್ರಂತೆ. ಎಲ್ಲಿ ಅಂದ್ರೆ ಹತ್ತು ಮಾಡ್ತಾನೆ, ಅತ್ಯದ್ಭುತವಾದ ಇದು ಸ್ವಾಗತ ಮಾಡಿದಾಗ ಆಚಾರ್ಯ ತೋರಿಸ್ತಾರೆ, ಕಿಂಕರ ಶಂಕರಾಧ್ಯಾಹ ವಾಯುಸ್ತುತಿ ಅರ್ಥ ಆಗ್ತದೆ, ರುದ್ರಾದಿ ದೇವತೆಗಳು ಕಿಂಕರರು ಅಂತ ಸ್ಫುಟ ಮಾಡಿಬಿಟ್ಟು. ಇನ್ನು ಆಚಾರ್ಯ ಮುಂದೆ ಬರ್ತಾ ಇದ್ದಾರೆ, ಗೋವಾದ ಹತ್ರ ಬಂದಿದ್ದಾರೆ, ಪೋಷಪೆ ಅಂತ ಒಂದು ಊರು, ಅಲ್ಲಿ ವಿಚಿತ್ರವಾದ ಆಚಾರ್ಯ ಬಗ್ಗೆ ಜನ ಸಾಕಷ್ಟು ಕೇಳಿದ್ರು. ಆ ಹೊತ್ತಿಗೆ ಅವರೆಲ್ಲ ಪರೀಕ್ಷೆ ಬಾಳಕ್ಕೆ ತಯಾರಾಗಿದ್ರು. ಆಚಾರ್ಯ ಸಿಕ್ಕಾಬಟ್ಟೆ ತಿಂತಾರೆ, ಬಾಳೆಹಣ್ಣು ಗಿಡ ಏನ್ ಬೇಕಾದ್ರೆ ತಿಂತಾರೆ, ಬೇಕಾದ ಸಾಮರ್ಥ್ಯ ಇದೆ ಅಂತ ಕೇಳಿದ್ರಲ್ಲ, ವಿದ್ವಾಂಸರೆಲ್ಲ ವಾಕ್ಯಾರ್ಥ ಮಾಡ್ತಿದ್ರು, ಇವರೆಲ್ಲ ಇಂಥ ಕೆಲಸ ಮಾಡ್ತಿದ್ರು, ಪಾಪ ಎಲ್ಲ ಸೇರಿ ಪರೀಕ್ಷೆ ಮಾಡಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಆಚಾರ್ಯರು ಭೋಷ ಮುಗಿತು, ತಂದಿಟ್ರು. ಅವನು 200 ಬಾಳೆಹಣ್ಣು ಇಟ್ಟು ಕತೆ ಕೇಳಿದ್ವಲ್ಲ, 4,000 ಬಾಳೆಹಣ್ಣು ಇಟ್ಟಂತೆ, ಅವನು 4,000 ಬಾಳೆಹಣ್ಣುಗಳು. ಅವ್ರು ಸಣ್ಣ ಬಾಳೆಹಣ್ಣು ಅಲ್ಲ, ಊರು ರಾಜಕೀಯ ಉಪಾಹ್ವ ದೊಡ್ಡ ರಾಜ ಬಾಳೆಹಣ್ಣು ಅಂತ 4,000 ಮುಂದಿಟ್ಟನಂತೆ. 15-30 ಕೊಡ ಹಾಲಿಟ್ಟಂತೆ, 30 ಕೊಡ ಹಾಲು, 4,000 ಬಾಳೆಹಣ್ಣು, ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಆಚಾರ್ಯ ಇಷ್ಟೇನಾ ಅಂದ್ರೆ, ಇಷ್ಟೇನಾ ತಂದಿರೋದು ನೀನೀಗ, ಕತೆ ಮುಗಿಸಿ ಎಲ್ಲ ತಿಂದು ಹಾಕಿಬಿಟ್ಟದ್ದು, ಕುಡಿದು ಹಾಕಿಬಿಟ್ಟದ್ದು, ಮುಗಿದೋಯ್ತು. ಅದನ್ನು ಕೇಳಿದ್ರೆ ಗಾಬರಿ ಆಯ್ತು. 100 ಯೋಜನೆ ಹಾರಿದ್ರು ಕೇಳಿ ಗಾಬರಿ ಆಶ್ಚರ್ಯಪಟ್ಟವರಿಗೆ, 50,000 ಯೋಜನೆ ಹಾರಿದಾಗ ಹಬ್ಬ ಹಬ್ಬ ಅನ್ನಿಸ್ತಲ್ಲ ಹಾಕಿ, ಬರೀ ಜಂಕೆಗೆ ಹಾರಿದ್ದು 100 ಯೋಜನೆ, ಸಂಜೀವ ತಲ್ಲ ಕಾರಿದ್ದು 50,000 ಯೋಜನೆ, ಆ ಪ್ರಸಂಗ 200 ಬಾಳೆಹಣ್ಣಲ್ಲಿ ಇಲ್ಲಿ ಇದನ್ನ ಲೆಕ್ಕ ಇದೆ ನೋಡಿನಂತೆ. ಅಷ್ಟು ಮಾಡಿ ಅವ್ರಿಗೆ ಆಶ್ಚರ್ಯ ಹುಟ್ಟಿಸಿದ್ರಂತೆ. ಇನ್ನು ಮುಂದೆ ಹೋಗ್ತಾರೆ, ಇದೆಲ್ಲ ಯಾತಕ್ಕೆ ಅಂತ ನಾನು ಹೇಳ್ತೀನಿ. ಮಧ್ಯ ಮಧ್ಯ ಯಾಕೆ ಈ ರೀತಿ ಆಚಾರ ಮಾಡ್ತಾರೆ, ಒಂದ್ಸತಿ ಇನ್ನು ಮುಗಿಸಿಬಿಡಬಾರ್ದೆ, ಮಧ್ಯ ಮಧ್ಯ ಯಾಕೆ ಹೀಗೆ ತಿಂತಾರೆ ಅಂತ ಕೇಳಿದ್ರೆ ಅದಕ್ಕೆ ಹೊಸ ಅರ್ಥ ಇದೆ, ಅದನ್ನ ನಾನು ನೋಡೋಣಂತೆ. ಇನ್ನೊಂದು ಪ್ರಸಂಗ ಬರುತ್ತಲ್ಲ, ಅವ್ ನೋಡಬಹುದು. ಅಷ್ಟು ಮಾಡಿದ್ರು, ಮುಂದೊಂದು ಪ್ರಸಂಗ ಬಂತು. ಅಲ್ಲಿ ರಾಜ ನೋಡಿದ, ಆಚಾರ ಬಗ್ಗೆ ಬಹಳ ಕೇಳಿದ, ಅದು ಮುದ್ರೆಯಲ್ಲಿ ಬರೋದಿಲ್ಲ, ಅದರ ಭಾವಪ್ರಕಾಶ ಕೇಳಿ ಬರೀತಾರೆ. ಆ ರಾಜ ತೀರ್ಮಾನ ಮಾಡಿಕೊಂಡ, ಓಹೋ ಬಹಳ ಅಪೂರ್ವವಾದದ್ದು ಆಚಾರ್ಯರ ವೈಭವ, ಇದಕ್ಕೊಂದು ನಾನು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿ, ಆ ತುರುಷ್ಕ ರಾಜ ಮಾಡಿದ್ನಲ್ಲ ಹಾಗೆ ಮಾಡ್ತಾನೆ, ಆಚಾರ್ಯರೇ ತಾ ದಯವಿಟ್ಟು ಮುಂದೆ ಹೋಗಬಾರದು, ಇಲ್ಲೇ ಇದ್ದು ಬಿಡಿ ಅಂತ ಹೇಳಿದ್ರು. ಇಲ್ಲೇ ಇದ್ದು ಬಿಡಿ, ನನ್ನ ಗುರುಗಳಾಗಿದ್ದು ಬಿಡಿ, ನಿಮಗೆ ಸಾಕಷ್ಟು ಸೇವೆ ಸಲ್ಲಿಸ್ತೇನೆ, ಬೇಕಾದ್ದು ಕೊಡ್ತೇನೆ ಅಂತ ಕೇಳಿಕೊಂಡ. ಆಚಾರ್ಯ ಹೇಳಿದ್ರು, ಹಾಗೆಲ್ಲ ಇರ್ಲಕ್ಕೆ ನಾನು ಬಂದಿಲ್ಲ ಅಂತ ಹೇಳಿದ್ರು. ಯತಿ ಧರ್ಮವನ್ನು ತೋರಿಸ್ತಾ ಇದ್ದಾರೆ, ಒಂದ್ ಕಡೆ ಯಾರು ಕೊಟ್ರೆ ಯತಿಗಳಲ್ಲಿ ಇರ್ಲಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಸತತ ಸಂಚಾರ ಪರಿವರಾಜದ ಸಂಚಾರ ಮಾಡ್ತಾನೆ ಇರಬೇಕು ಅವರು, ನೀನು ಅನುಗ್ರಹ ಮಾಡ್ತೇವೆ ಹೊತ್ತು ಇರ್ಲಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವನು ಬಿಡಲಿಲ್ಲ, ಇಲ್ಲ ಇರಲೇಬೇಕು ಅಂತ ಹೇಳಿದ, ಆಗೋದಿಲ್ಲ ಅಂತ ಆಚಾರ್ಯ ಹೇಳಿದ್ರು. ತಕ್ಷಣ ಏನ್ ಮಾಡಿದನಂತೆ, ಅವನು ಬುದ್ಧಿವಂತಿಕೆ ಮಾಡಿದ, ಒಂದ್ ಕಡೆ ಭಿಕ್ಷಾ ಏರ್ಪಾಟ್ ಮಾಡಿದ್ನಲ್ಲ, ಭಿಕ್ಷಾ ನಡೀತಿತ್ತು, ಮೇಲೆ ಹೊರಗೆ ಬಂದ, ಎಲ್ಲ ಕಡೆ ಲಾಕ್ ಮಾಡಿಬಿಟ್ಟ ಪೂರ್ತಿಯಾಗಿ, ಎಲ್ಲ ಕಡೆಯಿಂದ ಕ್ಲೋಸ್, ಹೌಸ್ ಅರೆಸ್ಟ್ ಮಾಡ್ದೆ ಮಾಡಿಬಿಟ್ಟ ಪೂರ್ತಿಯಾಗಿ. ಅಂದ್ರೆ ಆಚಾರ್ಯರನ್ನ ಬಿಡಬಾರ್ದು, ಇಲ್ಲೇ ಇಟ್ಕೊಂಡು ಬಿಡಬೇಕು. ಮತ್ತು ಕೃಷ್ಣನ್ ಹಿಡಿಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಾರೆ, ಆಚಾರ್ಯ ಹಿಡಲಿಕ್ಕೆ ಅವನು ಟ್ರೈ ಮಾಡಿದ, ಇದು ಬಹಳ ಆಶ್ಚರ್ಯ. ಆಚಾರ್ಯರು ತೋರಿಸ್ತಾರೆ, ನನ್ನ ಹಿಡಿಲಕ್ಕೂ ಆಗೋದಿಲ್ಲ, ನಮ್ಮ ಕೃಷ್ಣನ್ನು ಹಿಡಿಲಿಕ್ಕೆ ಆಗೋದಿಲ್ಲ ಯಾರಿಗೂ ಅಂತೇಳಿ ಆಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಕಥೆನ ಮರಿಬಾರದು, ಯಾರನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಲಾಕ್ ಮಾಡಿದಾಗಾಯ್ತು. ಆಚಾರ್ಯ ಕಾಲಕ್ಕೆ ರಾಜರು ಯಾವ ರೀತಿ ಒಂದು ದಾರಿ ತಪ್ಪಿದ್ರು ಅಂತ ಹೇಳೋದು ಸಾಕ್ಷಿ ಇದೆ, ಅದು ಎಲ್ಲ ಕಾಲಕ್ಕಂತವ್ರು ಇದ್ದೇ ಇರ್ತಾರೆ. ಆ ದೃಷ್ಟಿಯಲ್ಲಿ ನಡೆಯಿತು. ಆಚಾರ್ಯರು ಏನ್ ಮಾಡಿದಾರೆ ಅಂತ ಗೊತ್ತೇನಾಗ ನೋಡಿದ, ಅವನೇನ್ ಕಾಯ್ತಿದ್ದ ಗೊತ್ತಾ, ಆಚಾರ್ಯ ಇವತ್ತಲ್ಲ ನಾಳೆ ಆಯ್ತು ಮಹಾರಾಯ ಇರ್ತೇನೆ ಅಂತ ಒಪ್ಕೊಂಡ್ಬಿಡ್ತಾರೆ, ಸರೆಂಡರ್ ಆಗ್ತಾರೆ ಅಂತ ತಿಳ್ಕೊಂಡ. ಒಪ್ಪತ್ತಾಯ್ತು, ಒಂದ್ ದಿವಸ ಆಯ್ತು, 3 ದಿವಸ ಆಯ್ತು, ಏನ್ ಒಳಗಿಂದ ಸುದ್ದಿನೇ ಇಲ್ಲ. ಶಿಷ್ಯರಾದ್ರೆ ಗಲಾಟೆ ಮಾಡ್ಬೇಕಲ್ಲ, ಏ ನಿಶ್ಶಬ್ದ, ಲಾಕ್ ಮಾಡಿದ ಅವನೇ ಎಲ್ಲ ಕಾಯ್ಕೊಂಡ ನಿಂತಿದ್ದಾನೆ, ಯಾರು ತೆಗಿಯೋ ಚಾನ್ಸ್ ಕೂಡ ಇಲ್ಲ. ಕಾದ 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 ಏನು ಕಾದರೂ ಬರ್ತೇನೇ ಇಲ್ಲ. ಆರು ತಿಂಗಳು ಕಾದನಂತವನು, ಏನಾಗುತ್ತೆ ನೋಡೋಣ ಅಂತ. ಯಾರು ಬಾಗಿಲು ಬಿಡ್ತೀವಿ ಮಾರಾಯ ಅಂತಾರೆ ಅಂತ ತೆಗಿ ಸುದ್ದಿನೇ ಬರಲಿಲ್ಲ. ಕೊನೆಗೆ ಹೋಗಿ ನೋಡ್ತಾನೆ, ಒಬ್ಬ ಶಿಷ್ಯರಾಗಲಿಲ್ಲ. ಎಂಥ ಮ್ಯಾಜಿಕ್ ಆಚಾರ್ಯರು, ಹತ್ತು ಜನಕ್ಕೆ ಕಾಣದ ಆ ಶಿಷ್ಯದಲ್ಲ ಆಚಾರ ಕಳಿಸಿಬಿಟ್ಟಿದ್ದಾರೆ. ಇದನ್ನು ಕತೆ ಕೇಳಿದರೆ ಮಧ್ವಾಚಾರ್ಯ ಬಗ್ಗೆ ಎಷ್ಟು ಭಕ್ತಿ ಬರ್ತದೆ ಯೋಚನೆ ಮಾಡಿ ನೋಡೋಣಂತೆ. ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನೂ ಇಲ್ಲದಿದ್ದರೇನೂ, ಇದು ಯಾರಿಗೆ ಗೊತ್ತಿಲ್ಲ ಅಲ್ಲ, ನಮ್ಮ ಜನಕ್ಕೆ ಗೊತ್ತಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಹುಡುಗರಿಗೆ ಕಥೆ ಏನಾದರೂ ಹೇಳಿದರೆ ಚಿಕ್ಕ ವಯಸ್ಸಿನೊಳಗೆ ಆಚಾರ್ಯರು ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಆದರೆ ನಾವು ಅವ್ರಿಗೆ ಹೇಳಿಲ್ವಲ್ಲ, ಕಂಡು ಕಂಡು ಬಾಬಾಗಳ ಕಥೆ ಹೇಳ್ತಾ ಇದ್ದಾರೆ ಹೊರತು ಜನಗಳು, ಅವರು ಜೋರಾಗಿ ಹೇಳ್ತಾರೆ, ಫ್ರೀ ಹಂಚುತ್ತಾರೆ, ಆರ್ಟ್ ಪೇಪರ್ನಲ್ಲಿ ಹಂಚುತ್ತಾರೆ, ಕಲರ್ ಪೇಪರ್ ಹಂಚುತ್ತಾರೆ, ಮನೆ ಮನೆಗೆ ಹಂಚುತ್ತಾರೆ. ಆಮೇಲೆ ಮದುವೆ ಸಿಗೋದಿಲ್ಲ, ಅಂತ ಸ್ಥಿತಿ ನಾವು ಬಂದಿದ್ದೇವೆ. ಆಚಾರ ಚರಿತ್ರೆ ಸಿಗೋದಿಲ್ಲ, ಗ್ರಂಥಗಳು ಸಿಗೋದಿಲ್ಲ, ಸಿಕ್ಕ ವ್ಯವಸ್ಥೆ ಇಲ್ಲ, ಇಂದ ಅವ್ಯವಸ್ಥೆ ಇಲ್ಲ, ಬದುಕ್ತಾ ಇದ್ದೇವೆ. ಅದು ಯಾರು ಸರಿ ಮಾಡಿಕೊಂಡ್ರೆ ದಾಸಾನು ದಾಸರಾಗ್ತಾರೆ ಆಚಾರ್ಯರಿಗೆ. ಹಾಗೇನ್ ಮಾಡಿದ್ರಂತೆ, ಆಚಾರ್ಯ ಒಬ್ಬರೇ ಇದ್ದಾರೆ, ಶಿಷ್ಯರೆಲ್ಲ ಕಳಿಸಿ ಆಗಿಬಿಟ್ಟಿದೆ. ಅವ್ರು ಬಂದು ನೋಡಿದ ಶಿಷ್ಯರಲ್ಲಿ ಎಲ್ಲ ಎಲ್ಲ ಕಳಿಸಿ ಆಯ್ತು ಅಂತ ಹೇಳ್ತಾರೆ. ಯಾಕೆ ಕಳಿಸಿದ್ರು ನೋಡಿ ಯೋಚನೆ ಮಾಡಿ, ನಿನ್ಕಿ ನಿನ್ನ ಹತ್ರ ಇದೆ, ಲಾಕ್ ನಿನ್ನ ಹತ್ರ ಇದೆ, ಯಾಕೆ ಕಳಿಸಿದ್ದೆ ನೋಡು. ಆಗ ಆಚಾರ್ಯ ಹೇಳಿದ್ರು, ನೋಡಿದೀಯಾ ಈಗ ನಾವು ಹೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ನಾವು ಹೊಡ್ತಾ ಇದ್ದೇವೆ, ನಿನಗೊಂದು ಮಾತು ಹೇಳ್ತೇವೆ, ನೀನೇನಾದ್ರೂ ಇಲ್ಲಿ ಇದ್ದೀಯಲ್ಲ, ಹೊರಗೆ ಕಾಲಿಟ್ಟರೆ ಕಷ್ಟ ಸಾಯ್ತಿ ಅಂತ ಹೇಳಿದ್ರಂತ ಆಚಾರ್ಯ. ತಮ್ಮ ಈ ನಿಗ್ರಹ ಮಾಡಕ್ಕೆ ಹೇಗೆ ಬರುತ್ತೆ ಅಂತ ತೋರಿಸ್ತಾರೆ. ನಮ್ಗೆ ಇಷ್ಟು ಗೊತ್ತು, ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನೋ ವಿದ್ಯತೆ ಅವರಿಗಷ್ಟು ಶಕ್ತಿ ಇದ್ರೆ ಆಚಾರ್ಯ ಶಕ್ತಿ ಇರಬೇಕು, ತಷ್ಟ ಹೊರಗೆ ಕಾಲಿಟ್ಟರೆ ತಷ್ಟ ಸಾಯ್ತಿ ಅಂದ್ರೆ ಅಂತ. ಆ ಗಡಗಡ ನಡಿಗೆ ಬಿಡ್ತಾನೆ ಅವನು, ಸ್ವಾಮಿಯೇ ತಪ್ಪಾಯ್ತು ಅಂತ ಹೇಳ್ತಾನೆ. ಆಗ ಎಲ್ಲ ಅಹಂಕಾರ ಬಿಡ್ತಾನೆ, ಕಟ್ಟೆ ಕಾಲಿಡ್ಕೋತಾನೆ, ನನ್ನ ಕ್ಷಮಿಸಿ ಪ್ರಾಣದಾನ ಮಾಡಿ ಅಂತ ಕೇಳ್ತಾನೆ. ಆಚಾರ ಅಂದ್ರಂತೆ, ಆಯ್ತು ಇದು ಆರು ತಿಂಗಳು ಮಾತ್ರ ಬದುಕು ಅಂತ ಹೇಳಿದ್ರೆ, ಆರು ತಿಂಗಳು ಮಾತ್ರ ಬದುಕು ಅಂತ ಹೇಳ್ತಾರೆ. ಆಮೇಲೆ ಅದು ಸತ್ತೋದಂತೆ. ಅಂದ್ರೆ ದೊಡ್ಡವರನ್ನ ನಾವು ಭಕ್ತಿಯಿಂದ ಗೆಲ್ಲಬೇಕೇ ಹೊರತು ಒತ್ತಾಯ ಮಾಡ್ಲಿಕ್ಕೆ ಹೋಗಬಾರದು. ಆಚಾರ್ಯ ಬರೀತಾರೆ ಭಾಗವತಾತ್ಪರ್ಯಾದಿಗಳಲ್ಲಿ, ಭಕ್ತ್ಯಾ ಪ್ರಾಣಂ ವಶೇ ನಿತ್ವ ಜಿತಪ್ರಾಣೋ ಭವತ್ಯುತ. ಭಕ್ತಿಯಿಂದ ದೊಡ್ಡವನು ಗೆಲ್ಲಬೇಕೆ ಹೊರತು ಒತ್ತಾಯ ತನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಂಬ ತತ್ವವನ್ನು ತೋರಿಸಿಕೊಟ್ರಂತೆ. ಬಹಳ ರೋಮಾಂಚಕವಾಗಿರ್ತಕ್ಕಂಥ ಕಥೆ ಅದು. ಆಚಾರ್ಯ ಅಲ್ಲಿಂದ ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ. ಅಪೂರ್ವವಾದಂಥ ಒಂದು ವಾತಾವರಣ ಹುಟ್ಟುತ್ತಾ ಇದೆ ಅಲ್ಲಿ. ಯಥಾಪ್ರಕಾರ ತುಂಬಿದ ಸಭೆ, ಆಚಾರ್ಯರು ಕೂತಿದ್ದಾರೆ, ಎಲ್ಲ ಶಿಷ್ಯ ಏಕಾಶರ ಸೇರಿಬಿಟ್ಟಿದ್ದಾರೆ. ನಿನ್ನೆ ಹೇಳಿದ್ದೇನೆ ಆಚಾರ್ಯರು ಬಂದರು ಅಂತ ಹೇಳಿದರೆ ಜನ ಸೇರೋದರಲ್ಲಿ ಅದು ವಿಶ್ವ ದಾಖಲೆ. ಇವತ್ತಿಗೂ ಕೂಡ ಯಾವ ಬೆನ್ನೆ ಇನ್ನೂ ಏನೋ ಅಲ್ಲ, ಅದ್ರ ಮೇಲೆ ಸುಳ್ಳ ಇವತ್ತು ಸೇರಿರಬೇಕಷ್ಟೇ ಹೊರತು ಆಚಾರ್ಯರು ಪ್ರವಚನ ಮಾಡ್ತಿದ್ರೆ ದೇವತೆಗಳು ಬರ್ತಾ ಇದ್ರು, ಅದು ಮುಖ್ಯ. ಗರುಡೇಶ್ವರ ರುದ್ರಾದಿ ದೇವತೆಗಳು, ಉತ್ಕಂಠ ಕುಂತ ಕೋಲಾಹಲ ದೇವವಿದಿತ ಅಜಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂತ ತಮಸ ಸುಮನೋ ಮೌಲಿ ರತ್ನಾವಲಿ ನಾಮ್ ಹಾಗೆ ಬಂದು ನೋಡ್ತಾ ಇದ್ದ ಅಂತ ಅದ್ಭುತವಾದ ವ್ಯಕ್ತಿತ್ವ ಆಚಾರ್ಯರದು. ಅಲ್ಲಿ ಜನಗಳೆಲ್ಲ ಒಂದು ಪ್ರಶ್ನೆ ಮುಂದಿಟ್ಟರಂತೆ, ಆಚಾರ್ಯರೇ ನೀವು ಅಸಾಧಾರಣ ವಿದ್ವಾಂಸರು, ಆ ಬಗ್ಗೆ ಸಂಶಯವೇ ಇಲ್ಲ, ನಮಗೆಲ್ಲ ಕೇಳಿ 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 ಅಭ್ಯಾಸ ಹೋಗ್ಬಿಟ್ಟಿದೆ, ನಿಮ್ಮ ಸಮನಚ ಮಧ್ವ ಸಮೋಗರು ಒಪ್ಕೊಂಡ್ಬಿಡ್ತೇವೆ, ವಿದ್ವತ್ತಿನಲ್ಲಿ ನೀವೇನೆ, ಆದರೆ ನಿಮಗೆಲ್ಲ ಶಾಸ್ತ್ರ ಗೊತ್ತಿದೆ ಅಂತ ನಮಗೆ ನಂಬಿಕೆ ಆಗಬೇಕಾಗಿದೆ. ಈಗ ಸಕಲ ಶಾಸ್ತ್ರ ಪಾರಂಗತರು ಅಂತ ಆಗಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಇಷ್ಟೇ, ತಾವೊಂದು ಸಂಗೀತ ಕಚೇರಿ ಮಾಡಬೇಕು ಅಂತ ಕೇಳಿದರೆ. ಸಂಗೀತ ಕಚೇರಿ ಮಾಡಬೇಕು, ಯಾವ ಚರಿತ್ರೆ ಇಷ್ಟೆಲ್ಲ ವೈವಿಧ್ಯ ಸಿಗ್ತದೆ ನಿಮಗೆ, ಸಂಗೀತ ಕಚೇರಿ ಮಾಡಿದ್ರೆ ನಮಗೆ ಫಸ್ಟ್ ಕ್ಲಾಸ ಮಾಡಿ ನಾವು ಒಪ್ಕೊಂಡ್ಬಿಡ್ತೇವೆ ಅಂತ ಹೇಳಿದ ತಕ್ಷಣ ಆಚಾರ್ಯರು ನೆಕ್ಸ್ಟ್ ಟೈಮ್ ಮತ್ತೆ ಕಲ್ತ್ಕೊಂಡ್ಬರ್ತೀವಿ ಅಂತ ಆಚಾರ್ಯ ಹೇಳಲಿಲ್ಲ. ನೋಡೋಣ ದೇ ಬುದ್ಧಿ ಇಲ್ಲ ಅಂತ ಹೇಳಿ ಏನು ಹೇಳಿಲ್ಲ, ಆಯ್ತು ಶುರು ಮಾಡಿ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ಎಲ್ಲ ಮಾಡ್ತಿದ್ರು, ಆ ಕ್ಷಣಕ್ಕೆ ಮಾಡ್ತಿದ್ರು. ಅದು ಭಾರಿ ಶಾಶ್ವತಿ ಆಶು ದೇವ ಇಮಿಡಿಯೇಟ್ ಅಟ್ವಾನ್ಸ್ ಮಾಡ್ತಿದ್ರು ಆಚಾರ್ಯರು ಶುರು ಮಾಡಿದ್ರಂತ ಸಂಗೀತವನ್ನು ಹೇಳೋದಕ್ಕೋಸ್ಕರ. ಏನು ಆಶ್ಚರ್ಯ, ಅವ್ರ ಸಂಗೀತವನ್ನು ಕೇಳ್ತಾ ಕೇಳ್ತಾ ಇಡೀ ಸಭೆ ಮೈಮರೆತ್ಬಿಟ್ಟಿದೆ, ಪರವಶವಾಗಿ ಬಿಟ್ಟಿದೆ. ಬಹುಶಃ ಭೂಲೋಕದ ವಿಶ್ವ ದಾಖಲೆಯ ಸಂಗೀತ ಕಚೇರಿ ಅವತ್ತು ನಡೀತು. ಹಿಂದಿಲ್ಲ ಮುಂದಿಲ್ಲ, ಅವತ್ತಿನಂತೆ ಎಂದೂ ಜನ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಹೇಗಿದ್ರು ಅಂತ ಕೇಳಿದರೆ, ಸ್ವಾನಂದರ ವೃತ್ತಾಯುವ ಸಂಭಭೂವು ಇದ್ದಾಗೆ ಸ್ವರೂಪಾನಂದ ಆವಿರ್ಭಾವ ಆದಾಗ ಆಗ್ತಾ ಇದೆ. ಎಲ್ಲ ಮೈಮರೆತು ಬಿಟ್ಟಿದ್ದಾರೆ. ಗಾರ್ಹವಿದ್ರೆ ಅವಸ್ಥೆ ಇದೆ, ಎಷ್ಟು ಆನಂದ ಆಗಬೇಕು ಅಷ್ಟು ಆನಂದ ಆಗ್ತಾ ಇದೆಯಂತೆ. ಇದು ಆಚಾರ್ಯರ ಸಂಗೀತ ಕಚೇರಿಯ ವೈಭವ. ಅದೆಲ್ಲ ಕೇಳಿದರು, ಒಂದು ಆಶ್ಚರ್ಯ ನಡೀತಂತೆ. ಅಲ್ಲಿ ಯಾವುದು ಸಸ್ಯಗಳಿದ್ದವಂತೆ, ಆ ಸಸ್ಯಗಳೆಲ್ಲ ಆಚಾರ್ಯ ಹೇಳೋದನ್ನು ಕೇಳ್ತಾ ಕೇಳ್ತಾ ಬೆಳೆದು ಆಲ ಫಲ ಕೊಡೋಕೆ ಶುರು ಮಾಡಿಬಿಟ್ಟು ಅಂತ. ಹಾಗೆ ಸಂಗೀತದ ಹೊಸ ಮುಖವನ್ನು ಮಧ್ವಾಚಾರ್ಯ ತೋರಿಸ್ತಾ ಇದ್ದಾರೆ. ಈ ದೀಪಕರಾಗ ದೀಪ ಹಚ್ಚುತ್ತೆ ಅಂತ ಹೇಳ್ತಾರೆ ನೋಡಿದ್ರ, ದೀಪಕರಾಗ ಹಾಡಿದ್ರೆ ದೀಪ ಹಚ್ಚುತ್ತೆ. ಇವತ್ತು ಆರಿಸೋ ಬರ್ತವೆ ಬೇಕಾದಷ್ಟು, ಅದು ದೊಡ್ಡದಲ್ಲ, ಆರಿಸೋ ಹಾಡ ಹಾಡು ಹೇಳ್ತಾರೆ ಪಾಪ. ದೀಪ ಹಚ್ಚೋ ಹೇಳಿದಾಗ ಜ್ಞಾನ ಜ್ಯೋತಿಯೇ ಬೆಳೆಸ್ತಕ್ಕಂಥ ಆಚಾರ್ಯರು ಆ ರೀತಿಯಲ್ಲಿ ಮಾಡಿದಾಗ ಪರಮ ಸಂಭ್ರಮ ಪಟ್ಟರು. ಅವು ನಿಜವಾಗಲೂ ಕೂಡ ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ ಆಚಾರ್ಯರು ತೋರಿಸಿದರು. ಸಸ್ಯಗಳು ಆ ರೀತಿ ಬೆಳಿಬೇಕಾದ್ರೆ ಅರ್ಥವಾಗಿದೆ ಅಂತ ಆಯ್ತಲ್ಲ, ತಿಳಿತು ಅಂತ ಆಯ್ತಲ್ಲ. ಆಚಾರ್ಯರು ಹೊಸ ಕಾಣಿಕೆ ಕೊಟ್ಟಿದ್ದಾರೆ. ಆಚಾರ್ಯರು ಮುಂದೆ ಹೇಳ್ತಾರೆ, ಗಾನಾತ್ ಪುಷ್ಪರಸಾವಾಪ್ತಿ ಅಂತ ಗಣವ್ಯಾಖ್ಯಾನ ಬೀಳ್ತಾರೆ ಆಚಾರ್ಯರು. ಗಾನದಿಂದ ಹೂ ಅರಳುತ್ತೆ, ಫಲ ಬಿಡುತ್ತೆ ಅಂತ ಅವರೇ ಹೇಳಿದ್ದಾರೆ. ಆಕ್ಚುಲಿ ಮಾಡಿ ತೋರಿಸಿದ್ದಾರೆ, ಬಹಳ ಇಂಪಾರ್ಟೆಂಟ್. ಇದು ಇಲ್ಲಿ ಪ್ರಾಕ್ಟಿಕಲ್, ಅದು ಥಿಯರಿ, ಅನುವ್ಯಾಖ್ಯಾನದ ದೃಷ್ಟಾಂತ. ಇದನ್ನೆಲ್ಲ ನೋಡಿ ದೇವರು ನಂಬಲೇಬೇಕಾಗತ್ತೆ ಅಂತ ಆಚಾರ್ಯರು ಕೊಟ್ಟ ಉತ್ತರ ಕೊನೆಗೆ ಅದು ಒಂದು. ನಾಸ್ತಿಕ ಮತ ಖಂಡನೆಗೆ ಉಪಯೋಗಿಸಿದಂತ ಯುಕ್ತಿ ಅದು ಒಂದು, ಅದನ್ನು ತೋರಿಸಿದ್ರು. ಜನಗಳು ಆಶ್ಚರ್ಯಪಟ್ಟರು. ಕೊನೆಗೆ ಒಂದು ಬೇಡಿಕೆ ಮುಂದಿಟ್ಟರಂತೆ, ಸ್ವಾಮಿ ನಮಗೆ ಅದ್ಭುತವಾದ ಮಹಿಮೆ ಅರ್ಥವಾಗಿದೆ, ಆದರೆ ಇಂಥ ಸಂಗೀತ ನಾವು ಎಲ್ಲೆಲ್ಲೂ ಕೇಳಿಲ್ಲ, ಇದು ಯಾವ ಸಂಗೀತ, ನಮಗೆ ಅರ್ಥನೇ ಆಗೋದಿಲ್ಲ. ಒಂದು ಅರ್ಥ ಆಗಿದೆ, ಬೆಸ್ಟ್ ಅಂತ ಅರ್ಥ ಆಗಿದೆ, ಹೇಗೆ ಅಂತ ಅರ್ಥ ಆಗಿಲ್ಲ. ದಯವಿಟ್ಟು ತಾವು ಇದನ್ನು ತಿಳಿಸ್ತಕ್ಕಂಥ ಒಂದು ಗ್ರಂಥ ಬರೆಯಬೇಕು ಅಂತ ಕೇಳಿದ್ರು. ಒಂದು ಗ್ರಂಥ ಬರೀಬೇಕು, ತಾವು ತಿಳಿಸ್ತಕ್ಕಂಥ ಗ್ರಂಥ ಬರೀಬೇಕು ಅಂತ ಹೇಳಿದ ತಕ್ಷಣ ಭಾವಪ್ರಕಾಶರು ಬರೀತಾರೆ, ಗಾನಶಾಸ್ತ್ರಂ ಯಥಾ ಪ್ರಭು, ಒಂದು ಗ್ರಂಥ ಬರೆದ್ರಂತೆ ಆಚಾರ್ಯ, ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಬರೆದ್ರಂತೆ. ನಮಗೆ ಈ ಆಚಾರ ಗ್ರಂಥ ಎಷ್ಟು ಕಳ್ಕೊಂಡಿದ್ದೇವೆ ಅಂತ ಮತ್ತೊಂದು ಅರ್ಥ ಆಗ್ತದೆ. ನಮಗೆ ಎಷ್ಟು ಕಳ್ಕೊಂಡಿದ್ದೇವೆ, ನಿಜವಾಗ್ಲೂ ಸಂಗೀತ ಶಾಸ್ತ್ರದ ಬಗ್ಗೆ ಆಚಾರ್ಯ ಬರೆದ ಗ್ರಂಥ ನಿಜವಾದ ಅರ್ಥದಲ್ಲಿ, ಗಂಧರ್ವ ವಿದ್ಯಾ ನಿಪುಣಶ್ಚ ನಿತ್ಯಂ ಗಂಧರ್ವರ್ಯೈರನುಗೀತ ಕೀರ್ತೇಹ ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ನಮಗೀಗ ಅರ್ಥವಾಗ್ತದೆ, ಗಾನಶಾಸ್ತ್ರ ನಮಗೆ ಸಿಕ್ಕಿಲ್ಲ, ನಮಗೆ ಸಿಕ್ಕ ಪ್ರಯೋಜನ ನಮಗೇನು ತಿಳಿತದೆ, ಈ ಮಧ್ಯೆ ಸಿಕ್ಕರೆ ಏನು ಉಪಯೋಗ ಇಲ್ಲ. ಸಿಗಬೇಕಾದವರಿಗೆ ಸಿಕ್ತು, ಯಾರಿಗೆ ಸಿಕ್ತು ಅಂದ್ರೆ ಪುರಂದರದಾಸರಂತವರಿಗೆ ಸಿಕ್ಕಿರಬೇಕು. ಅದಕ್ಕೆ ಕರ್ನಾಟಕ ಸಂಗೀತ ಪಿತಾಮಹರು ಅಂತಕ್ಕಂಥ ಹೆಸರನ್ನ ಅವರು ಪಡ್ಕೊಂಡು, ಅರ್ಹ ವ್ಯಕ್ತಿಗಳಿಗೆ ಸಿಕ್ತಿರೋದು ಎಲ್ಲರಿಗೂ ಸಿಗೋದಿಲ್ವಲ್ಲ, ಅವರಿಗೆ ಸಿಕ್ತು ಉಪಯೋಗ ಮಾಡಿಕೊಂಡ್ರು. ಇವತ್ತು ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹರು ಅಂತ ಕರೆದ್ರೆ, ಮಧ್ವಾಚಾರ್ಯರು ಕರ್ನಾಟಕ ಸಂಗೀತ ಪ್ರಪಿತಾಮಹರು ಅಂತ ಕರಿಬೇಕಾಗ, ಯಾಕೆ ಮೂಲ ತಂದವರೇ ಅವರು. ಇವತ್ತು ಪುರಂದರದಾಸ ಎಂತ ಹೆಸರು ಬಂತು, ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಬರೆದಿದ್ದಾರೆ, ಎಂತೆಂತ ರಾಜು ಎಲ್ಲ ಆಗೋಗಿದ್ದಾರೆ. ಆದ್ರೆ ಪುರಂದರದಾಸರ ವರ್ಚಸ್ಸೇ ವರ್ಚಸ್ಸು, ಆ ದಾಸರೆಂದರೆ ಪುರಂದರ ದಾಸರಯ್ಯ, ಬೇರೊಂದು ಮಾತಿಲ್ಲ. ಎಂತ ವರ್ಚಸ್ಸು ಎಲ್ಲಿ ಬಂತು ಅಂದ್ರೆ, ಆಚಾರ್ಯರ ಸಿದ್ಧಾಂತದ ಅನುಸರಣೆ ಮಾಡಿದ್ದರ ಫಲ ಅದು ಬಂತು. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಇವತ್ತು ಹೇಳ್ತಾರೆ, ಯಾವುದೇ ಸಂಗೀತಜ್ಞರು ಹೇಳ್ತಾರೆ, ಎಷ್ಟಾ ಸಂಗೀತ ಕಚೇರಿ ಮಾಡಿ ಎಲ್ಲ ಜನ ತಲೆ ಹಾಕೋದಿಲ್ಲ, ಒಂದು ಪುರಂದರದಾಸರ ಹಾಡು ಹೇಳಿ, ದಾಸಾಹಿತ್ಯದ ಹಾಡು ಹೇಳಿ, ಆಗಾಗ ಆನಂದ ಬೇರೆ, ಏನು ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ದಾಸಾಹಿತ್ಯದ ಆನಂದನೇ ಬೇರೆ, ಬರೀ ಸಂಗೀತದ ಆನಂದನೇ ಬೇರೆ, ಭಕ್ತಿ ಇದೆ, ಇದು ಮುಖ್ಯ. ದಾಸಾಹಿತ್ಯದಲ್ಲಿ ಭಕ್ತಿ ಇದೆಯಲ್ಲ, ಅದೆಲ್ಲೂ ಕಾಣತಕ್ಕಂಥ ವಸ್ತು ಅಲ್ಲ. ಅಲ್ಲಿ ಮಾತ್ರ ನಮಗೆ ಭುಕ್ತಿ ಅರ್ಥ ಆಗ್ತದೆ, ಭಕ್ತಿ ಅರ್ಥ ಆಗೋದಿಲ್ಲ, ಅದೇ ಕಷ್ಟ. ಭುಕ್ತಿ ಅಂದ್ರೆ ಅರ್ಥ, ಆದ್ರೆ ಭಕ್ತಿ ಅರ್ಥವಾಗಬೇಕಾದ್ರೆ ದಾಸಾಹಿತ್ಯವಾಗಬೇಕು. ಅದರ ಮೂಲ ಆಚಾರ್ಯರು, ಅವರು ದಾಸಾಹಿತ್ಯ ಹರಿದ ಅವರು ದ್ವಾದಶ ಸ್ತೋತ್ರ ಇದೆಯಲ್ಲ, ಏನು ರಾಗತಾಳಗಳ ವೈಭವ, ಬರೀ 12 ಅಧ್ಯಾಯ, ಎಷ್ಟು ಆಚಾರ್ಯರು ತಾವು ತೋರಿಸ್ತಾರೆ ಅಂತ ಕೇಳಿದರೆ ಸಂಗೀತಜ್ಞನಾದವನು ಆಶ್ಚರ್ಯಪಟ್ಟು ಬಿಡ್ತಾನೆ. ಒಂದೊಂದು ಮಾತುಗಳು, ಅವರ ಶೈಲಿ, ಪ್ರೀಡಾಯಾಮೋ ವಾಸುದೇವಂ ಹೊಸ ಜಗತ್ತಿಗೆ ಹೋಗಿತ್ತು ಅಸಲು ಪದ್ಯ. ಪ್ರೀಡಾಯಾಮೋ ವಾಸು, ಏನು ಪ್ರಾಸಗಳು, ಏನು ಆದಿಪ್ರಾಸ, ಏನು ಅಂತ್ಯಪ್ರಾಸ, ಉದ್ದುಕ್ಕು ಸರ್ವತ ಅನುಪ್ರಾಸ, ಏನು ಬೇಕು ಅದನ್ನು ತೋರಿಸ್ತಾರೆ. ಸಿಕ್ಕದಾಗಿ ಮತ್ತೆ ಫಲಶ್ರುತಿ ಹೇಳ್ತಾರೆ, ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾದ್ರಮಾ ಹರಿಮನಃ ಪ್ರಿಯಮುತ್ತಮಾರ್ಥಂ ಭಕ್ತ್ಯಾಪಠ ತ್ಯಜಿತಮಾತ್ಮನಿ ಸನ್ನಿಧಾಯ ಯ ಸ್ತೋತ್ರಮೇತದಭಿಯಾತಿ ತಯೋರಭೀಷ್ಟಂ. ಇಷ್ಟು ಗುರುಗಳು ಎಲ್ಲಿ ಸಿಗ್ತಾರೆ ನಮಗೆ? ಅದರಿಂದನೇ ಗುರುಗಳು ಅನ್ಬೇಕು ಶ್ರೀಮದ್ ಆಚಾರ್ಯರು. ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ದೃಷ್ಟಾಂತ ಇದು. ಅಲ್ಲಿಂದ ಆಚಾರ್ಯರು ಮತ್ತೆ ಮುಂದೆ ಹೊರಟರಂತೆ. ಅಲ್ಲಿ 10 ಸರ್ಗದ ಕಥೆಗಳಲ್ಲಿ ಕೆಲವು ನೋಡಿದ್ದೇವಷ್ಟೆ, 10 ಸರ್ಗದ ಕಥೆಗಳಿವೆಲ್ಲ ಕೂಡ ಸ್ವಯಂ ಕಾವ್ಯಮಿಗೋಚೆ ಸನಾಯಕ ಸ್ತವಕಂ ಅಂತ ಹೇಳ್ತಾನೆ. ಇವೆಲ್ಲ ಯಾವಾಗ ನಡೀತು ಅಂದ್ರೆ, ಆಚಾರ್ಯರು 2 ಬದರಿ ಯಾತ್ರೆಗೆ ಹೋಗಿ ಬರ್ತಾ ನಡೆದ ಘಟನೆಗಳಿವೆಲ್ಲ ಕೂಡ. ಭುವನಾದ್ಭುತ ಮಧ್ವ ಚೇಷ್ಟಿತಂ ನವದೇವಾಪಿ ಸುರಾಯುಷಾವಯಂ. ನಾವು ಆಚಾರ್ಯರ ಚರಿತ್ರೆಯನ್ನ, ಟೈಮ್ ಕಡಿಮೆ ಇದೆ ಅದಕ್ಕೆ ಮುಗಿಸಿದ್ವಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಮತ್ತೆ ನಾವು 7 ದಿವಸ ಕಡಿಮೆ ಆಯಿತು ಮುಗಿಸಿದ್ವಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನಮಗೆ ಎಷ್ಟು ಆಯುಷ್ಯ ಕೊಟ್ಟರು ಕೂಡ, ದೇವತೆಗಳ ಆಯುಷ್ಯವನ್ನೇ ಕೊಟ್ಟರು ಕೂಡ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನವದೇಮಾಪಿ ಸುರಾಯುಷಾವಯಂ, ಇದು ನಾರಾಯಣ ಪಂಡಿತರ ಮಾತು, ಕಣ್ಣಾರೆ ಕಂಡವರ ಮಾತು, ತ್ರಿಗುಣ ಪಂಡಿತರ ಸಾಕ್ಷಾತ್ ಪುತ್ರರ ಮಾತಿದು ಒಂದು. ಇನ್ನು ಉಳಿದವರ ಪಾಡೇನು ಅಂತ ಲೆಕ್ಕ ಹಾಕಿದರೆ ಸುಮಧ್ವ ವಿಜಯ ಅತ್ಯದ್ಭುತವಾದಂಥ ಕಥೆ ಅದು ಒಂದು. ಕೆಲವರಿಗೆ ಎಲ್ಲಾ ಟೈಪ್ ಎಂಟರ್ಟೈನ್ಮೆಂಟ್ ಒಬ್ಬ ಯತಿಗಳ ಜೀವನದಲ್ಲಿ ಇಷ್ಟು ಎಲ್ಲಿ ಕಾಣಬೇಕು ಲೆಕ್ಕ ಹಾಕಿ ನೋಡೋಣ. ಏನಿದೆ ಅಂದ್ರೆ, ಅಷ್ಟು ಯಾರು ರಾಜಮಹಾರಾಜಲ್ಲಿ ಅಂತ ವೈಶಿಷ್ಟ್ಯ ಕಾಣೋದಿಲ್ಲ, ರಾಜಮಹಾರಾಜಲ್ಲಿ ಕಾಣದ, ಎಲ್ಲೆಲ್ಲೂ ಕಾಣದಿಲ್ಲ. ಯತಿಗಳಾಗಿ ಪರಿಶುದ್ಧ ಸನ್ಯಾಸಿಗಳಾಗಿ ಆಚಾರ್ಯ ಮಾಡಿದ ಕೆಲಸ ಅತ್ಯದ್ಭುತವಾದದ್ದು. ಸಂದೇಶ ಕೊಡ್ತಾರೆ ಆಚಾರ್ಯರು, ಸಂಗೀತ ಮೊದಲಾದ ಏನು ಬೇಕಾದರೂ ಮಾಡಿ, ಅದು ನಿಮ್ಮ ಪ್ರತಿಷ್ಠೆಗೆ, ಆ ವಿದ್ಯೆ ತೋರಿಸ್ಲಿಕ್ಕೋಸ್ಕರ ಮಾಡಬೇಡಿ, ಹರಿ ಸರ್ವೋತ್ತಮತ್ವ ಸಮರ್ಥನೆಗೋಸ್ಕರ ಮಾಡಿ ಅಂತ ಹೇಳ್ತಾರೆ. ಜನಗಳನ್ನ ದೇವರ ಕಡೆ ಎಳೆಯಬೇಕು ಅಂತ ಮಾಡಬೇಕೇ ಹೊರತು ನಮ್ಮ ಕಡೆ ಎಳ್ಕೊಳ್ಳಕ್ಕಾಗಬಾರದು. ಇವತ್ತು ನಾವು ಮಾಡ್ತಿರೋ ತಪ್ಪದು, ನಾವು ದೊಡ್ಡವರು ಅಂತ ನಾವು ತೋರಿಸ್ಕೊಳ್ಳೋಕೆ ಹೋಗ್ತೇವೆ ಹೊರತು ನಮ್ಮ ಆಚಾರ್ಯರು ದೊಡ್ಡವರು ಅಂತ ಆಗಬೇಕು. ಅವರು ನಮ್ಮ ದೇವರು ದೊಡ್ಡವರು ಅಂತ ಹೇಳ್ತಕ್ಕಂಥವ್ರು, ದೇವರು ದೊಡ್ಡವರು ಅಂತವರು, ಗುರುಗಳು ದೊಡ್ಡವರು ಅಂತ ನಾವಿರಬೇಕು. ಎಲ್ಲವತ್ತು ನಾವೇ ದೊಡ್ಡವರು ಅಂತ ಭ್ರಮೆ ಬಂದ್ರೆ ಅದಕ್ಕೂ ನಮಗೆ ಬೇರೆ ಏನು ವ್ಯತ್ಯಾಸ ಆಗಿರ ತಿಳ್ಕೊಂಡು ಅದು ಬರಬೇಕು ನಮ್ಮಲ್ಲಿ. ಆಚಾರ್ಯರು ಇಂಥ ಮಹಾನುಭಾವರು, ಇಷ್ಟು ಮಾಡಿದ್ದನ್ನೆಲ್ಲ ಕೂಡ ಶಿಷ್ಯ ಕೊಂಡಾಡಿದಂಥ ಒಂದು ಸಭೆಯೊಳಗೆ, ಅಲ್ಲಿಂದ ಮುಂದೆ ಆಚಾರ್ಯ ವೈಭವಕ್ಕೆ ಸಾಟಿಯೇ ಇಲ್ಲ. ಕೆಲವು ಪ್ರಕಟಣೆಗಳು ಉಂಟು, ನಾಳೆ ಮಂಗಳ ಅಲ್ಲ, ಅದಕ್ಕೆ ಅದನ್ನು ಕೇಳಬೇಕು ಒಂದು ನಿಮಿಷ ಮೊದಲಿಗೆ. ನಾಳೆ ದಿವಸ ಪ್ರವಚನ ಬೆಳಿಗ್ಗೆ ಸಾಯಂಕಾಲ 2 ಇರುತ್ತೆ. ಅದಕ್ಕೆ 2 ಕಾರಣ, ಬೆಳಿಗ್ಗೆ ಆಚಾರ್ಯರು ನಾಳೆನೆ ಅದೃಶ್ಯರಾಗಿ ಬದಲಿಗೆ ತೆರೆದಂತಹ ಪವಿತ್ರವಾದ ದಿವಸ. ಆ ಅದೃಶ್ಯವಾದ ಕಾಲ ಒಳ್ಳೆ ಮಠಮಠ ಮಧ್ಯಾಹ್ನ. ಆ ಹೊತ್ತಿಗೆ ಆಚಾರ ಅದೃಶ್ಯರಾದ ಕಥೆ ಕೇಳಬೇಕು. ಇಷ್ಟು ಜನ ಬಂದಿದ್ದೀರಿ, ಅವರೆಲ್ಲ ಆ ಸಮಯದಲ್ಲಿದ್ದರೆ ನಿಜವಾಗಲೂ ಆ ಕಾಲ ನೆನಪಾಗಬೇಕು ನಮಗೆ. ಆಚಾರ್ಯರು ಯಾವ ದೃಷ್ಟಿಯಿಂದ ಅತ್ಯದ್ಭುತವಾದಂಥ ಮಹಿಮೆ ತೋರಿಸಿರುವಂತ ಅರ್ಥ ಆಗಬೇಕಲ್ಲ. ಅದಕ್ಕೋಸ್ಕರ ಪರಮಪೂಜ್ಯ ಪೇಜಾವರ ಶ್ರೀಪಾದರ ಅಭೂತಪೂರ್ವವಾದ ಸಾಧನೆ ಪೂರ್ಣಪ್ರಜ್ಞೆ ವಿದ್ಯಾಪೀಠ. ಪೂರ್ಣಪ್ರಜ್ಞೆ ಬಿಟ್ಟದ ವಿದ್ಯಾಪೀಠದೊಳಗೆ ಆಚಾರ್ಯರ ಪೂರ್ಣಪ್ರಜ್ಞರ ಒಂದು ಚರಿತ್ರೆಯನ್ನ ನಾವು ಆ ಕಾಲಕ್ಕೆ ಕೇಳೋದು ಬಹಳ ಮುಖ್ಯ. ಅದು ಬೆಳಿಗ್ಗೆ 10 ಗಂಟೆಯಿಂದ ಪ್ರವಚನ ಪ್ರಾರಂಭವಾಗಿ 11:30 ಬೆಳಿಗ್ಗೆ ನಡೆಯುತ್ತೆ. ಆದ್ರಿಂದ ನಾವು ವಿಶೇಷವಾಗಿ ಒಂದ್ಸೊಂದು ಉತ್ಸವ ಆದ್ರಿಂದ ಮಾಧ್ವರರು ಬಹಳ ಹೆಮ್ಮೆ ಪಡ್ತಕ್ಕಂಥ ಉತ್ಸವ. ಇವತ್ತು ನಮ್ಮಲ್ಲಿ ದೊಡ್ಡ ಆರೋಪ ಉಂಟು, ಸಾಮಾನ್ಯವಾಗಿ ಮಾಧ್ವರು ಊಟಕ್ಕೆ ಬರ್ತಾರೆ ಉತ್ಸವಕ್ಕೆ ಬರೋದಿಲ್ಲ. ನಮ್ಮ ಪದ್ಧತಿ ಅದು ಒಂದು, ಅದೊಂದು ಅಪಖ್ಯಾತಿ ಬಂದಿದೆ, ಅದು ಸುಳ್ಳು ಅಂತ ಆಗಬೇಕು ಅದಕ್ಕೆ. ಇವತ್ತು ಎಷ್ಟೋ ಜನ ಮಧ್ವನಮಿ ಕಾಲಕ್ಕೆ ಬೇರೆಯವರಿಗೆ ಹೋದರೆ ರಥೋತ್ಸವ ಅಂತ ಇಟ್ಕೊಂಡಿರ್ತಾರೆ, 4-5 ಜನ ಇರೋದಿಲ್ಲ ಇಲ್ಲಿ, ಎಲ್ಲ ಇರಬೇಕು ಕೂತಿರ್ತಾರೆ ಎಲ್ಲ ಬಂದ್ಬಿಟ್ಟು, ಅಲ್ಲಿ ಯಾರು ಇರೋದೇ ಇಲ್ಲ. ಎಷ್ಟು ತಪ್ಪಿದು ಒಂದು. ನಿಜವಾಗಲೂ ಕೂಡ ಇಲ್ಲಿ ಎಲೆ ಹಿಡಿತೀರಿ, ಅಲ್ಲಿ ಹೋದ್ರೆ ವೈಕುಂಠದಲ್ಲಿ ಸೀಟ್ ಹಿಡಿತೀರಿ ಅದನ್ನ ಅರ್ಥ ಮಾಡಬೇಕು. ಇಲ್ಲಿ ಎಲೆ ಹಿಡಿಯಲಿಕ್ಕೆ ಬರಬಾರ್ದು ನಾವು, ಅಲ್ಲಿ ಸೀಟ್ ಊಟ ಗ್ಯಾರಂಟಿ, ಅದ್ರ ಬಗ್ಗೆ ಯೋಚನೆ ಇರೋದಿಲ್ಲ. ಮುಕ್ತಿರೇ ಕೊಡೋದು ಭುಕ್ತಿ ಕೊಡೋದು ಕಷ್ಟನಾ? ಮುಕ್ತಿ ಕೊಡೋರು ಮುಕ್ತಿ ಕೊಡೋದಿಲ್ವಾ? ಅದರಿಂದ ಅದನ್ನ ತಲೆ ಯೋಚನೆ ಮಾಡಿ ನಮ್ಮ ಮಾಧ್ವರ ನಿಂತು ತೋರಿಸ್ಬೇಕು. ನಾವೀಗ ಮಾಧ್ವ ಇವತ್ತು ಗಲಾಟೆ ನಡೀತಿದೆ, ಅದು ಬೇರೆ ಬಹಳ ಮುಖ್ಯ. ಅದು ಒಂದು ಮಾಧ್ವರ ಒಂದು ವಿಶೇಷವಾದ ಹಿರಿಮೆಯನ್ನ ಸಾರಬೇಕು. ನಮ್ಮ ಮಧ್ವಾಚಾರ್ಯ ದೊಡ್ಡವರು ಅಂತ ನಾವು ಅರ್ಥ ಮಾಡಿಕೊಳ್ಳೋಕೊಂದು ಯೋಗವಾದ್ದರಿಂದ ವಿಶೇಷವಾಗಿ ಬೆಳಗ್ಗೆ ಪ್ರವಚನ ಏರ್ಪಾಟು ಮಾಡಿರೋದು. ಅದಕ್ಕೋಸ್ಕರ ಅದನ್ನ ಎಲ್ಲರೂ ಉಪಯೋಗ ಮಾಡಿದ್ರು. 10 ಗಂಟೆಗೆ ಸರಿಯಾಗಿ ಪ್ರವಚನ ಪ್ರಾರಂಭ, 11:30 ಮುಕ್ತಾಯವಾಗುತ್ತೆ. ಆಗ ಕೆಲವು ಭಾಗವನ್ನು ನೋಡುತ್ತಾ ಒಂದರ್ಥದಲ್ಲಿ ಆಚಾರ ಅದೃಶ್ಯವಾದ ಭಾಗವನ್ನು ನೋಡುತ್ತೇವೆ. ಉಳಿದ ಭಾಗವನ್ನು ನಾಳೆ ಸಾಯಂಕಾಲ, ನಾಳೆ ಮಂಗಳವಾದ್ದರಿಂದ ಮತ್ತು ತುಂಬಾ ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಇಲ್ಲಿ, ತುಂಬಾ ಸಾಕಷ್ಟು ವೈಭವದ ಉತ್ಸವ ಮಾಡಬೇಕು ಅನ್ನೋ ಯೋಜನೆ ಮಾಡಿದ್ದಾರೆ. ಆದ್ದರಿಂದ ನಾಳೆ 6 ಗಂಟೆಗೆ ಪ್ರಾರಂಭ ಮಾಡೋಣ. ಆದಷ್ಟು ಬೇಗ ಮಾಡಿದ್ರೆ ಜನ ಕೂಡ ಸರಿ ಹೋಗೋತ್ತಿಗೆಲ್ಲ ಆರಂಭ ಎಲ್ಲ ಮಾಡೋತ್ತಿಗೆ ಸರಿ ಹೋಗ್ತದೆ. ಆದ್ರಿಂದ ಆದಷ್ಟು 8:30 ಮುಗಿಸ್ಬೇಕು ಕಾರ್ಯಕ್ರಮ. ತುಂಬಾ ದೂರ ಹೋಗೋರಿರ್ತಾರೆ, ಆಗ ವಿಶೇಷವಾದ ಅನೇಕ ಕಾರ್ಯಕ್ರಮಗಳು ಉಂಟು. ಈ ಕಾರ್ಯಕ್ರಮ ಒಂದು ಕಡೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಕಾರ್ಯಕ್ರಮ, ಅದರೊಂದಿಗೆ ನಾಳೆ ಒಂದು ಪ್ರಶಸ್ತಿ, ಹರಿದಾಸರಿ ಪ್ರಶಸ್ತಿ ಅಂತಕ್ಕಂಥ ಪ್ರಶಸ್ತಿಯನ್ನ ನಮ್ಮ ಶ್ರೀ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನ ಇಲ್ಲಿ ಶೇಷಗಿರಿದಾಸರು ಅಂತಕ್ಕಂಥ ಹರಿದಾಸ ಸಾಹಿತ್ಯ ಪ್ರಸಾರಕರಿಗೆ ಕೊಡೋ ವ್ಯವಸ್ಥೆ ಮಾಡಿದೆ. ಆ ಕಾರ್ಯಕ್ರಮ ನಾಳೆ ಸಾಯಂಕಾಲ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಆಚಾರ್ಯ ಕೃಷ್ಣಾಮೃತ ಮಹಾರಣವ ಗ್ರಂಥ, ನಾಳೆ ಅದೇನು ಅಂತ ನಮಗೆ ಗೊತ್ತಾಗ್ತದೆ. ಅದರ ಅನುವಾದ ತಯಾರಾಗಿದೆ. ನಮ್ಮ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನ ಅನುವಾದ ಸಮೇತ ಗ್ರಂಥ ಪ್ರಕಾಶನ ಮಾಡ್ತಾ ಇದೆ. ನಾಳೆ ಸಾಯಂಕಾಲ ಅದರ ಬಿಡುಗಡೆ. ಅದರ ಜೊತೆಗೆ ವೇದವ್ಯಾಸ ದರ್ಶನ ಅಂತ ಒಂದು ಗ್ರಂಥ ನಮ್ಮ ಇದರ ಪ್ರಕಟವಾಗಿತ್ತು, ಅದು ಔಟ್ ಆಫ್ ಪ್ರಿಂಟ್ ಆಗಿತ್ತು. ಅದರ ಒಂದು ರಿವೈಸ್ ಎಡಿಷನ್ ನಾಳೆ ಬರ್ತಾ ಇದೆ. ನಾಳೆ 2 ಗ್ರಂಥಗಳು ಬಿಡುಗಡೆ. ಪರಭುಜ ಪೇಜಾವರ ಶ್ರೀಪಾದರು, ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಎರಡೂ ಕಾರ್ಯಕ್ಕೆ ಉಪಸ್ಥಿತರಿರುತ್ತಾರೆ. ಆ ದೊಡ್ಡ ನಮ್ಮ ಭಾಗ್ಯ ಅದು ಒಂದು. ಪರಮಪೂಜ್ಯ ಶ್ರೀಪಾದರು ಇಲ್ಲಿ ಇದ್ದು ಎರಡೂ ಕಾರ್ಯಕ್ರಮಗಳನ್ನು ಕೂಡ ಅನುಗ್ರಹಿಸಲಿದ್ದಾರೆ. ಅದರ ಉಪಯೋಗನೂ ಮಾಡಿಕೊಳ್ಳಬೇಕು. ಜೊತೆಗೆ ಒಂದು ಮಹಾಭಾರತ